नमः सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्तार्णम् नमो सिद्धार्णम् नमो आयिर्याणम् नमो उवज्झायाणम् नमो लोये सौवसाहूणम् एषो पञ्च नमो यारो सौव पावपणासनो मङ्गलाणं च सव्येषिम् पढमं हवै मङ्गलम् पढमं हवै मङ्गलम् पंच परमिष्टि भगवान की अहिंसा परमो धर्म की आज की शक्ति तस तपो भावना की आचार्य गुरुवर श्री विद्यासागर मुनि महाराज की। ಜೈನ ಧರ್ಮದಲ್ಲಿ ತೀರ್ಥಂಕರರು ಹೇಳಿರುವ ಅನುಸಾರವಾಗಿ ತಪಸ್ಸಿಗೆ ಮಹತ್ವ ಇದೆ, ತಪಸ್ಸಿಗೆ ಬೆಲೆ ಇದೆ. ತಪಸ್ಸಿಗೆ ಎಂಥ ತಪಸ್ಸು? ಸಮ್ಯಕ್ ತಪಸ್ಸು. ತಪಸ್ಸು ಹೇಗಿರಬೇಕು ಅಂತಂದ್ರೆ ಸಮ್ಯಕ್ ರೀತಿಯಲ್ಲಿ ಇರಬೇಕು, ಯಥಾರ್ಥವಾದ ಪರಿಸ್ಥಿತಿಯಲ್ಲಿ ಇರಬೇಕು. ಕೇವಲ ಭಗವಂತರ ಉಪದೇಶದ ಅನುಸಾರವಾಗಿ ಯಾವ ತಪಸ್ಸನ್ನು ನಮಗೆ ಆಚರಿಸಬೇಕು ಅದನ್ನು ಆಚರಿಸ್ತಾ ಇದ್ದರೆ ಮಾತ್ರ ಆ ತಪಸ್ಸು ಆತ್ಮಕಲ್ಯಾಣಕ್ಕೆ ಕಾರಣ. ಆತ್ಮಕಲ್ಯಾಣ ಆಗಬೇಕು ಅಂತಂದ್ರೆ ತಪಸ್ಸು ಹೇಗಿರಬೇಕು? ಸಮ್ಯಕ್ಕಾಗಿರಬೇಕು. ತಪಸ್ಸು ಎರಡು ಪ್ರಕಾರದ್ದು, ಒಂದು ಮಿಥ್ಯಾ ತಪಸ್ಸು, ಇನ್ನೊಂದು ಸಮ್ಯಕ್ ತಪಸ್ಸು. ಈ ಎರಡು ತಪಸ್ಸುಗಳಲ್ಲಿಯೇ ಎಂಥ ತಪಸ್ಸನ್ನು ಮಾಡಬೇಕು? ನಾವು ಸಮ್ಯಕ್ ತಪಸ್ಸನ್ನು ಮಾಡಬೇಕು. ಸಮ್ಯಕ್ ತಪಸ್ಸಂದ್ರೆ ಏನು? ಶಕ್ತಿ ತಸ್ ತ್ಯಾಗ. ತ್ಯಾಗವನ್ನು ಹೇಗೆ ಶಕ್ತಿ ಅನುಸಾರವಾಗಿ ಮಾಡಬೇಕಲ್ಲ, ಹಾಗೇನೆ ತಪಸ್ಸನ್ನು ಕೂಡ ಶಕ್ತಿಯ ಅನುಸಾರವಾಗಿಯೇ ಮಾಡಬೇಕು. ಎಷ್ಟು ಪ್ರಕಾರದ ತಪಸ್ಸುಗಳನ್ನು ಮಾಡಬೇಕು? 12 ಪ್ರಕಾರದ ತಪಸ್ಸುಗಳನ್ನು ಮಾಡಬೇಕು. ಯಾವ ರೀತಿಯಾಗಿ 12 ಅಂತಂದರೆ ಬಹಿರಂಗವಾಗಿ ಆಚರಿಸುವಂತಹ ತಪಸ್ಸುಗಳು 6, ಅಂತರಂಗವಾಗಿ ಆಚರಿಸುವಂತಹ ತಪಸ್ಸುಗಳು 6. 12 ತಪಸ್ಸುಗಳನ್ನು ಮಾಡಬೇಕು. ಬಹಿರಂಗ ತಪ ಇದ್ದಾಗ ಅಂತರಂಗ ತಪ ಇರಲಿಕ್ಕೆ ಸಾಧ್ಯ. ಬಹಿರಂಗ ತಪಸ್ಸು ಇಲ್ಲದೆ ಅಂತರಂಗ ತಪಸ್ಸನ್ನು ಸಿದ್ಧಿಸಿಕೊಳ್ಳುವುದು ಸಾಧ್ಯವಿಲ್ಲ. ತೆಂಗಿನಕಾಯಿ ಒಳಗೆ ಕೊಬ್ಬರಿ, ಒಳಗೆ ಎಳೆನೀರು, ಕೊಬ್ಬರಿ ಎಳೆನೀರು ಬೇಕು ಅಂತಂದ್ರೆ ಅದನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳತಕ್ಕಂಥ ಕವಚ ಅದೂ ಬೇಕು. ಆ ಕವಚ ಯಾತಕ್ಕೆ ಅಂತಂದರೆ ಕೊಬ್ಬರಿ ಮತ್ತು ಎಳೆನೀರಿನ ರಕ್ಷಣೆಗಾಗಿ ಮೇಲ್ಗಡೆಗೆ ಕವಚ ಇರ್ತದೆ. ಹೇಗೆ ಕವಚ ಇದೆಯೋ ಹಾಗೆ ಬಾಹ್ಯದಲ್ಲಿ ಆರು ಪ್ರಕಾರದ ತಪಸ್ಸನ್ನ ಆಚರಿಸ್ತಾ ಇದ್ರೆ ಆ ತಪಸ್ಸಿನ ಮೂಲಕ ಅಂತರಂಗ ತಪಸ್ಸಿನ ಸಿದ್ಧಿಯಾಗಬಹುದು. ಅಂತರಂಗದ ತಪಸ್ಸಿದ್ಧಿಗಾಗಿ ಬಹಿರಂಗ ತಪಸ್ಸು ಇರುತ್ತೆ. ಉದಾಹರಣೆಗೆ ಇವತ್ತಿನ ದಿವಸ ಶಕ್ತಿ ತ್ಯಾಗ ಅಂತ ಹೇಳಿಬಿಟ್ಟು ಕೆಲವೊಬ್ರು ಏಕಾಸನ ಮಾಡಿರಬಹುದು, ಕೆಲವೊಬ್ರು ಉಪಾಸವನ್ನು ಕೂಡ ಮಾಡಿರಬಹುದು. ಮಾಡಿದಿರಲ್ಲ, ಏನಾದರೂ ಮಾಡಿರ್ತೀರಿ. ಇನ್ನು ಯಾರಾದರೂ ಏನೂ ಮಾಡಿಲ್ಲ ಅನ್ನುವಂಥವರು ಇರಬಹುದು, ಏನೂ ಮಾಡಿಲ್ಲ ಅನ್ನುವಂಥವರು ಇರಬಹುದು. ಏನಾದರೂ ಮಾಡಬೇಕಲ್ಲ, ಏನಾದರೂ ಮಾಡಬೇಕು, ಇವತ್ತು ಏನಾದರೂ ಮಾಡಬೇಕು. ಈ ಕರ್ಮಭೂಮಿ ಮಾಡಲಿಕ್ಕೆ ಸಿಕ್ಕಿದೆ. ಕರ್ಮಭೂಮಿಯಲ್ಲಿ ಬಂದು ಏನಾದರೂ ಮಾಡಲಿಲ್ಲ ಅಂತಂದ್ರೆ ಅಡಿಗೆ ಮನೆಯಲ್ಲಿ ಹೋಗಿ ಉಣ್ಣವರೇನ? ಏನಾದರೂ ಮಾಡಬೇಕು. ಹೊಲದಲ್ಲಿ ಹೋಗಿದ್ದೀರಿ ಅಂದಮೇಲೆ ಏನಾದರೂ ಮಾಡಿ ಬರಬೇಕು. ಕಸ ಆದ್ರೆ ತೆಗೆದು ಬರಬೇಕು, ಖುರ್ಪಣಿ ಆದ್ರೆ ಮಾಡಿ ಬರಬೇಕು. ತಂಬಾಕು ಬರೋದಿದೆಯಲ್ಲ, ವಾರ್ಷಿಕ ಇನ್ಕಮ್ ಬರಬೇಕು, ಸರಿಯಾಗಿ ಇನ್ಕಮ್ ಬರಬೇಕು ಅಂತಂದ್ರೆ ಏನಾದರೂ ಅಲ್ಲಿ ಮಾಡಿ ಬರಬೇಕು. ನಮ್ಮ ವಾರ್ಷಿಕ ಇನ್ಕಮ್ದ ಮೇಲೆ ಡಿಪೆಂಡ್ ಇದೆ. ನಮ್ಮ ಅಡಿಗೆ ಮನೆಯಲ್ಲಿ ಒಣ ರೊಟ್ಟಿಗಳು ತಯಾರಾಗೋ ಅಥವಾ ಹೋಳಿಗೆ ತಯಾರಾಗೋದು ಇನ್ಕಮ್ದ ಮೇಲೆ ಡಿಪೆಂಡ್ ಇರ್ತದೆಯಲ್ಲ. ಅದಕ್ಕಾಗಿ ಹೊರಗೆ ಹೋಗಿ ಯಾವುದನ್ನ ಮಾಡಿ ಬಂದಿರ್ತೀರಲ್ಲ ಆ ಆಧಾರದಿಂದ ಅಡಿಗೆ ಮನೆಯಲ್ಲಿ ವ್ಯಂಜನಗಳು ತಯಾರಾಗೋದು. ಹೊಲಕ್ಕೆ ಹೋಗಿ ನಾವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಅದು ಮಿಥ್ಯಾ ತಪಸ್ಸು. ಸರಿಯಾಗಿ ಮಾಡಿ ಬಂದಿದ್ದೇವೆ ಅಂತಂದ್ರೆ ಸಮ್ಯಕ್ ತಪಸ್ಸು. ತಪಸ್ಸನ್ನು ಸರಿಯಾಗಿ ಮಾಡಿದ್ದೇವೆ ಅಂದಮೇಲೆ ಇನ್ಕಮ್ನು ಸರಿಯಿದೆ. ಇನ್ಕಮ್ ಸರಿ ಇದೆ ಅಂದಮೇಲೆ ಅಡಿಗೆ ಮನೆ ಅಂತದೆ ಕಮ್ ಇನ್ ಇನ್ಕಮ್, ಕಮ್ ಇನ್ ಇನ್ಕಮ್. ಇನ್ಕಮ್ ಸರಿ ಇದ್ರೆ ಕಮ್ ಇನ್, ಇನ್ಕಮ್ ಸರಿ ಇಲ್ಲ ಅಂತಂದ್ರೆ ಗಾಡ್. ಒಳಗೆ ಬಂದೇನ್ ಮಾಡೋದಿದೆ? ಇಲ್ಲಿ ಬಹಿರಂಗ ತಪಗಳೆಲ್ಲ ಅಂತರಂಗ ತಪಸ್ಸಿಗೆ, ಅಂತರಂಗ ತಪಸ್ಸಿನ ಸಿದ್ಧಿಗೆ ಕಾರಣವಾಗಬೇಕು. ಬಹಿರಂಗ ತಪಸ್ಸುಗಳು ಸರಿಯಾಗಿದ್ದರೆ ಅಂತರಂಗ ತಪಸ್ಸು ಸರಿಯಾಗಿದೆ. ಬಹಿರಂಗ ತಪಸ್ಸು ಸರಿಯಾಗಿದ್ದಾಗ ಅಂತರಂಗ ತಪಸ್ಸಿನ ಉದ್ದೇಶದಿಂದ ಅದು ಸರಿಯಾಗಿರ್ತದೆ. ನಮ್ಮ ಗುರಿಯಲ್ಲಿ ಬಹಿರಂಗ ತಪಸ್ಸು ಅದೇ ತಪಸ್ಸು ಅಂತಲ್ಲ, ನಮ್ಮ ಗುರಿ ಅಂತರಂಗ ತಪಸ್ಸು. ಅಂತರಂಗ ತಪಸ್ಸಿನ ಉದ್ದೇಶ ಏನು? ಅಂತರಂಗ ತಪಸ್ಸಿನಿಂದ ನಮಗೆ ನಮ್ಮ ಆತ್ಮ ಕಲ್ಯಾಣ ಆಗಬೇಕಾಗಿದೆ, ಆತ್ಮನಲ್ಲಿರತಕ್ಕಂತಹ ಕರ್ಮಗಳ ನಿರ್ಜರೆಯಾಗಬೇಕಾಗಿದೆ, ಕರ್ಮಗಳ ಬಂಧನಗಳೆಲ್ಲ ಕಳಚಿ ಆತ್ಮ ಪರಿಶುದ್ಧಿಯನ್ನು ಹೊಂದಬೇಕಾಗಿದೆ. ಅದಕ್ಕಾಗಿ ನಾವು ಆತ್ಮನನ್ನ ತಪಸ್ಸಿನಲ್ಲಿ ಇಳಿಸಬೇಕು, ಆತ್ಮನನ್ನ ತಪಸ್ಸಿನಲ್ಲಿ ಕೊಂಡೊಯ್ಯಬೇಕು. ಆತ್ಮನಿಗೆ ಇರತಕ್ಕಂತಹ ಯಾವ ತಪಸ್ಸಿದೆ ಅದು ಅಂತರಂಗ ತಪಸ್ಸು. ಶರೀರಕ್ಕೆ ಕೊಡುವಂತಹ ಯಾವ ತಪಸ್ಸಿದೆ ಅದು ಬಹಿರಂಗ ತಪಸ್ಸು. ಒಳಗಡೆಗೆ ಕೊಬ್ಬರಿ ಇದೆ, ಎಳೆನೀರಿದೆ. ಆ ಎಳೆನೀರನ್ನ, ತಂಪ ಎಳೆನೀರನ್ನ ನಾವು ಸೇವನೆ ಮಾಡಬೇಕು ಅಂತಂದ್ರೆ ಎಲ್ಲಿ ತಪಸ್ಸು ಮಾಡಬೇಕು? ನಾವು ಪರಟೆ ಮೇಲೆ ತಪಸ್ಸು ಮಾಡಬೇಕು, ತೆಂಗಿನಕಾಯಿ ಮೇಲೆ. ಏನ್ ಮಾಡಬೇಕು? ಜೋರಾಗಿ ಹೊಡಿಬೇಕು ಅದನ್ನ. ಮೊದಲು ಏಟು ಯಾವುದು ತಿಂತದೆ? ಪರಟಿ ಏಟು ತಿಂತದೆ. ಪರಟಿ ಏಟು ತಿನ್ನದೇ ಹೊರತು ಕೊಬ್ಬರಿ ಒಡಿಬಹುದೇನು ಇಲ್ಲ. ಮೊದಲು ಬಹಿರಂಗವಾಗಿ ಏಟು ಹಾಕ್ತೀವಿ, ಬಹಿರಂಗ ಏಟ್ ಯಾಕೆ ಹಾಕ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಗುರಿ ಒಳಗಿನ ಎರೆನೀರು ಹೊರಬರಲಿ ಅಂತ, ಒಳಗಿನ ಕೊಬ್ಬರಿ ನಮಗೆ ತಿನ್ನಲಿಕ್ಕೆ ಸಿಗಲಿ ಅಂತ. ವ್ಯರ್ಥವಾಗಿ ಪರಟಿಗೆ ಏಟ್ ಹಾಕವ್ರು ಯಾರು ಇರ್ತಾರ? ಯಾರೂ ಇರಲ್ಲ. ಉಣ್ಣು ತಿನ್ನುವಂತಹ ಕ್ಷೇತ್ರದಲ್ಲಿ, ಉಣ್ಣು ತಿನ್ನುವಂತಹ ವಿಷಯಗಳಲ್ಲಿ ನಾವು ಯಾವ ಉದ್ದೇಶದಿಂದ ಯಾವುದನ್ನು ಮಾಡ್ತೇವೆ ಅದು ಏಕ್ದಮ್ ಕರೆಕ್ಟ್ ಆಗಿರುತ್ತೆ. ಆದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಏಕ್ದಮ್ ಕರೆಕ್ಟ್ ಆಗ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಏಕೆಂದರೆ ಮನುಷ್ಯರು ಧರ್ಮವನ್ನು ಅನುಕರಣೆಯಿಂದ ಜಾಸ್ತಿ ಮಾಡ್ತಾರೆ. ಧರ್ಮ ಅಂದ ತಕ್ಷಣ ಅನುಕರಣೆ ಶುರು ಆಯಿತು. ಧರ್ಮವನ್ನು ವೈಚಾರಿಕ ದೃಷ್ಟಿಯಿಂದ, ವಿಚಾರ ದೃಷ್ಟಿಯಿಂದ ಯಾರೂ ಮಾಡಲ್ಲ. ವಿಚಾರ ಇಲ್ಲದೇನೆ ಮಾಡ್ತಾರೆ. ಅದಕ್ಕಾಗಿ ಅನುಕರಣೆ ಪ್ರಧಾನ ಆಗ್ತದೆ ಧರ್ಮ ಕ್ಷೇತ್ರದಲ್ಲಿ. ನಾವು ಅನುಕರಣೆ ಮಾಡಿ ಧರ್ಮ ಮಾಡಬಾರದು. ನಾವು ಧರ್ಮವನ್ನು ಹೇಗೆ ಮಾಡಬೇಕು ಅಂತಂದರೆ, ನಮ್ಮ ಗುರಿಯಿಂದ, ನಮ್ಮ ಉದ್ದೇಶಪೂರ್ವಕವಾಗಿ, ನಮ್ಮ ವಿಚಾರ ದೃಷ್ಟಿಯಿಂದ, ನಮ್ಮ ಸ್ವತಂತ್ರ ವಿಚಾರದಿಂದ ನಾವು ಧರ್ಮ ಮಾಡಬೇಕು. ಆಮೇಲೆ ವಿಚಾರದಲ್ಲಿ ಸ್ವತಂತ್ರತೆ ಇದೆ. ಇನ್ನು ಆ ಸ್ವತಂತ್ರತೆಯ ವಿಚಾರದಲ್ಲಿ ನಾವು ಎಂಥ ಧರ್ಮ ಮಾಡಬೇಕು ಅಂತಕ್ಕಂಥದ್ದು ನಿರ್ಣಯ ನಮಗೆ ಸಂಬಂಧಪಟ್ಟದ್ದು. ನಾವು ಮಿಥ್ಯಾ ತಪಸ್ಸನ್ನು ಮಾಡಬೇಕು ಅಥವಾ ಸಮ್ಯಕ್ ತಪಸ್ಸನ್ನು ಮಾಡಬೇಕು, ಇದು ನಮಗೆ ಸಂಬಂಧಪಟ್ಟದ್ದು. ನಾವು ಎಳೆ ನೀರನ್ನು ಕುಡಿಯುವ ಉದ್ದೇಶದಿಂದ ತೆಂಗಿನಕಾಯಿಯನ್ನು ಒಡೆಯಬೇಕೋ ಅಥವಾ ಎಳೆ ನೀರನ್ನ ಒಡೆದು ಸುರಿಯುವ ಸಲುವಾಗಿ, ಒಡೆಯದು ಸುರಿಯದು ಇಟ್ಟು ಬಿಡೋದು. ಯಾವುದರ ಮೇಲೆ ಒಡೆದು ಸುರಿಯದು ಇಟ್ಟು ಬಿಡೋದು? ಯಾವುದರ ಮೇಲೆ ಸುರಿಯೋದು? ಕಲ್ಲು ಮ್ಯಾಗ ಮತ್ತೆ ಅಲ್ಲಿ ಕಲ್ಲಿನ ಮೇಲೆ ಎಳೆನೀರನ್ನ ಸುರಿದು ಇಟ್ಟು ಬಿಡ್ತೇವೆ ಅಂತಂದ್ರೆ ಕಲ್ಲಿನ ಮೇಲೆ ನೀರು ಸುರಿದಂತೆ ಸರ್ವಜ್ಞ, ಇದು ತಪಸ್ಸಲ್ಲ. ನಮ್ಮ ತಪಸ್ಸು ನಿಜವಾದ ತಪಸ್ಸಾಗಿರಬೇಕು ಅಂತಂದ್ರೆ ಆ ನೀರನ್ನ ಯಾವ ಉದ್ದೇಶದಿಂದ ಒಡೆಯಬೇಕು, ಈ ತೆಂಗಿನಕಾಯಿಯನ್ನ ಯಾವ ಉದ್ದೇಶದಿಂದ ಒಡೆಯಬೇಕು, ನೀರನ್ನ ಯಾವ ಉದ್ದೇಶದಿಂದ ನಾವು ಸ್ವೀಕಾರ ಮಾಡಬೇಕು ಅನ್ನುವಂತಹ ವಿಚಾರ ಮೊದಲೇ ಆಗಿರಬೇಕು. ಮಿಥ್ಯಾ ತಪಸ್ಸನ್ನ ಆಚರಿಸುವಂತಹ ಜೀವಿಗಳು ಬಹಳಷ್ಟು ಸಿಗುತ್ತಾರೆ ಸಂಸಾರದಲ್ಲಿ. ಅಂತಹ ಜೀವಿಗಳ ಕಮ್ಮಿ ಏನಿಲ್ಲ, ಸಂಖ್ಯೆಯಲ್ಲಿ ಬಹಳ ಇದ್ದಾರೆ. ಆದರೆ ನಿಜವಾದ ತಪಸ್ಸನ್ನು ಆಚರಿಸುವವರು ಬಹಳ ಕಡಿಮೆ ಇರ್ತಾರೆ, ಬಹಳ ಕಡಿಮೆ. ಅದರೊಳಗೆ ನಾವು ಎಲ್ಲಿದ್ದೇವೆ, ಯಾವ ಸಂಖ್ಯೆಯಲ್ಲಿ ಅದನ್ನು ಗುರುತಿಸಿಕೊಳ್ಳಬೇಕು. ನಿಜವಾದ ತಪಸ್ಸಿನ ಮಾರ್ಗದ ಮೇಲೆ ಇದ್ದೇವೆ ಅಥವಾ ಮಿಥ್ಯಾ ತಪಸ್ಸಿನ ಮಾರ್ಗದ ಮೇಲೆ ಇದ್ದೇವೆ ಅಂತಕ್ಕಂಥದ್ದನ್ನು ನಾವೇ ಗುರುತಿಸಿಕೊಳ್ಳಬೇಕು. ಏನಾಗೋದಿದೆ ಈ ಶಕ್ತಿ ತ್ಯಾಗದಿಂದ, ತಪಸ್ಸಿನಿಂದ? ಆತ್ಮಕಲ್ಯಾಣ. ಆತ್ಮಕಲ್ಯಾಣ ಅಂತಂದ್ರೆ ಎಳೆನೀರಿನ ಇಚ್ಛೆ. ನಮ್ಮ ದೇಹದಾಹವನ್ನ, ಆತ್ಮದಾಹವನ್ನ, ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಈ ಆತ್ಮದಾಹ, ಇದರಿಂದ ಆತ್ಮ ಕಷ್ಟವನ್ನ ಅನುಭವಿಸ್ತಾ ಇದೆ. ಇಂಥ ಆತ್ಮದಾಹವನ್ನು ದೂರ ಮಾಡಿಕೊಳ್ಳಿಕ್ಕೆ ನಾವು ಒಳಗಿನ ಎಳೆನೀರನ್ನು ಕುಡಿಯಬೇಕಾಗಿದೆ. ಆತ್ಮ ಕಲ್ಯಾಣ ಅನ್ನತಕ್ಕಂತಹ ಸಮ್ಯಕ್ ತಪಸ್ಸಿನ ಎಳೆನೀರನ್ನು ನಾವು ಸೇವಿಸಬೇಕಾಗಿದೆ. ಇಂಥ ನೀರನ್ನು ನಾವು ಸೇವಿಸುತ್ತೇವೆ ಅಂತಂದ್ರೆ, ಒಂದು ಸಲ ಸೇವಿಸಿದರೆ ಸಾಕು, ಆ ಆತ್ಮಿಕ ದಾಹ, ಅನಾದಿ ಕಾಲದಿಂದ ಉತ್ಪನ್ನವಾಗಿರತಕ್ಕಂತಹ ದಾಹ ಕಡಿಮೆಯಾಗಿ ಆತ್ಮಕಲ್ಯಾಣವಾಗಬಹುದು. ಕರ್ಮಗಳನ್ನು ನಾವು ಹೊರತೆಗೆಯಬೇಕಾಗಿದೆ. ಕರ್ಮದ ಸಂಶೋಧನೆಗಾಗಿ ಈ ತಪಸ್ಸು ನಮ್ಮ ಬದುಕಿನಲ್ಲಿ ಇರಬೇಕು. ಯಾವುದರ ಉದ್ದೇಶದಿಂದ ಇರಬೇಕು? ಕರ್ಮಗಳನ್ನು ಹೊರತೆಗೆಯುವುದಕ್ಕಾಗಿ ಕರ್ಮಗಳ ಆಪರೇಷನ್ ಮಾಡೋದಿದೆ. ಕರ್ಮ ಎಲ್ಲಿವೆ? ಆತ್ಮನಲ್ಲಿ. ಆತ್ಮನಲ್ಲಿರ್ತಕ್ಕಂತಹ ಕರ್ಮಗಳನ್ನು ಹೊರತೆಗೆಯಬೇಕು ಅಂತಂದ್ರೆ ಅದಕ್ಕೊಂದು ಉಪಾಯ ಇದೆ, ಅದಕ್ಕೊಂದು ವಿಧಿ ಇದೆ, ಅದಕ್ಕೊಂದು ಮಾರ್ಗ ಇದೆ, ಅದಕ್ಕೊಂದು ತಪಸ್ಸಿದೆ, ಅದಕ್ಕೊಂದು ದಾರಿ ಇದೆ. ಆ ದಾರಿಯಿಂದ ನಾವು ನಡೆಯಬೇಕು. ಅದು ಯಾರು ಹೇಳಿರ್ತಕ್ಕಂತಹ ದಾರಿ? ಜಿನ ಭಗವಂತರು ಹೇಳಿರ್ತಕ್ಕಂತಹ ದಾರಿ. ಜಿನ ಭಗವಂತರು ಮಿಥ್ಯಾ ತಪಸ್ಸಿನ ದಾರಿಯನ್ನು ಹೇಳಲಿಲ್ಲ, ಪರಿಚಯ ಮಾಡಿಕೊಟ್ರು. ಮಿಥ್ಯಾ ತಪಸ್ಸು ಹೇಗಿರ್ತದೆ ಅಂತಕ್ಕಂತಹ ಪರಿಚಯ ಮಾಡಿಕೊಟ್ರು. ಸಮ್ಯಕ್ ತಪಸ್ ಹೇಗಿರ್ತದೆ ಅನ್ನುವಂಥದ್ದನ್ನು ಹೇಳಿಕೊಟ್ರು. ಇದರಲ್ಲಿ ನಿನಗೆ ಯಾವುದು ಬೇಕೋ ಅದನ್ನು ಸ್ವೀಕಾರ ಮಾಡುವಂತಂದ್ರು. ಹಾಗೆ ಯಾಕೆ ಹೇಳಿದ್ರು? ಮಿಥ್ಯಾ ತಪಸ್ಸಿನ ಸ್ವರೂಪವನ್ನೂ ಕೂಡ ಹೇಳಬೇಕಾಯಿತು, ಹೇಳಿದ್ರು. ಯಾಕೆ ಹೇಳಿದ್ರು? ಹೇಳಬಾರದಾಗಿತ್ತು. ಅದನ್ನು ಹೇಳ್ತಿರ್ಲಿಲ್ಲ ಅಂತಂದ್ರೆ ಜನಗಳು ಅದನ್ನು ಮಾಡ್ತಿರ್ಲಿಲ್ಲ. ಅವ್ರು ಹೇಳಿದ್ರಂತ ಮಾಡ್ತಾ ಇದ್ದಾರೆ. ಲೋಕದಲ್ಲಿ ಶರೇ ಇದೆ ಅಂತ ಹೇಳಿಕೊಡ್ತಿದ್ರೆ, ಹೇಳಿ ಕೊಡದೆ ಹೋಗಿದ್ರೆ ಯಾರಾದ್ರೂ? ಯಾರೂ ಕುಳಿತಿರಲಿಲ್ಲ. ಶರೇ ಇದೆ ಅಂತ ಹೇಳಿದ್ರಲ್ಲ, ಇದು ಶರೇ ಇದೆ, ಇದು ಹಾಲು ಇದೆ, ಯಾವ್ದು ಬೇಕೋ ಅದನ್ನು ಕುಡಿ. ಶರಿಯನ್ನು ಹೇಳಿಕೊಡಬೇಕಾಗಿಲ್ಲ. ಶರಿಯಿಂದ ಜಗತ್ತೇ ಮೊದಲೇ ಪರಿಚಯದಿಂದ ಇದೆ. ಶರಿ ಅನಾದಿ ಕಾಲದಿಂದಿದೆ. ಆದರೆ ಹೇಳಿಕೊಡುವಂಥದ್ದು ಯಾವುದಿತ್ತು? ಹಾಲು. ಹಾಲು ಎಲ್ಲಾ ಕಡೆಗೆ ಸುಲಭವಲ್ಲ, ಶರಿ ಎಲ್ಲಾ ಕಡೆಗೆ ಸುಲಭವಿದೆ. ಹಾಲಿನ ಪರಿಚಯವನ್ನು ಹೇಳಿಕೊಡುವಂತಹ ಸಂದರ್ಭ ಬಂತು. ಹಾಲಿನ ಪರಿಚಯವನ್ನು ವಿಶಿಷ್ಟವಾಗಿ ವರ್ಣಿಸಿ ಹೇಳ್ತಕ್ಕಂತಹ ಪರಿಸ್ಥಿತಿ ಬಂತು. ಯಾಕೆ ಬಂತು ಅಂತಂದ್ರೆ, ಶರೆಯಿಂದ ಆಗುವಂತಹ ಪರಿಣಾಮ ಮುಂದೆ ಬಂದಾಗ ಹಾಲಿನ ಪರಿಣಾಮ ಏನು ಅನ್ನುವಂಥದ್ದನ್ನ ವರ್ಣಿಸಿ ವಿವರಿಸಿ ಹೇಳಬೇಕಾಯಿತು. ಹಾಲಿನ ಪರಿಣಾಮ ಒಳ್ಳೆಯ ಪರಿಣಾಮ, ಶರೆಯ ಪರಿಣಾಮ ಕೆಟ್ಟ ಪರಿಣಾಮ. ಈ ಕೆಟ್ಟ ಪರಿಣಾಮವನ್ನು ನಾವು ತ್ಯಾಗ ಮಾಡಲಿಕ್ಕೆ ಹಾಲಿನ ಪರಿಣಾಮವನ್ನು ವಿವರಿಸಿ ಹೇಳಿದಾಗ, ಇದರ ಮಹಿಮೆಯನ್ನು ಎತ್ತಿ ಹೇಳಿದಾಗ ಜನ ಇದನ್ನು ಮಾಡಿದರು, ಅದನ್ನು ಬಿಟ್ಟರು. ಅದು ಅದನ್ನು ಅನಾದಿಕಾಲದಿಂದ ಮಾಡ್ತಿದ್ರು. ಅದನ್ನು ಮಾಡಲಿಕ್ಕೆ ಯಾರೂ ಉಪದೇಶ ಮಾಡಿರಲಿಲ್ಲ, ಯಾರೂ ಹೇಳಿಕೊಟ್ಟಿರಲಿಲ್ಲ. ನಮ್ಮ ಇಂದ್ರಿಯ ಮತ್ತು ಮನಸ್ಸು, ಇಂದ್ರಿಯಗಳು ಮತ್ತು ಮನಸ್ಸು ಇವೆಲ್ಲ ಸಹಜ ರೂಪವಾಗಿ ಕೆಟ್ಟ ದಾರಿಯನ್ನು ಹಿಡಿತವೆ ಅಂತಕ್ಕಂಥದ್ದು ಇದು ಸ್ವಾಭಾವಿಕವಾದ ಪರಿಣತಿ ಇದೆ. ಇದನ್ನು ಯಾರೂ ಕಲಿಸಿಕೊಡ್ಲಿಕ್ಕೆ ಹತ್ತಿಲ್ಲ. ಹಾಲು ಕುಡಿಯುವುದನ್ನು ಕಲಿಸಬೇಕು, ಶರಿ ಕುಡಿಯುವುದನ್ನು ಕಲಿಸಲಿಕ್ಕೆ ಹತ್ತಿಲ್ಲ. ಕೂಸಂಗತಿಯಲ್ಲಿ ಹೋದಾಗ ಅದನ್ನು ನೋಡಿ ಸ್ವತಃ ತಾನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಆದರೆ ಅದನ್ನು ಕುಡಿದ ನಂತರ ಹಾಲನ್ನು ಕುಡಿಯುವಂತ ಅಭ್ಯಾಸ ಮಾಡಿಸಬೇಕು. ಅದನ್ನು ಬಿಡಿಸುವುದರ ಸಲುವಾಗಿ ಇದನ್ನು ಕಲಿಸಬೇಕು. ಅದು ಜೀವನದಲ್ಲಿ ವ್ಯಸನ ರೂಪದಲ್ಲಿ ಕನ್ವರ್ಟ್ ಆದಾಗ, ವ್ಯಸನ ರೂಪದಿಂದ ನಮ್ಮ ಜೀವನಕ್ಕೆ ಅದು ಬಂದಾಗ ಅದನ್ನು ತಪ್ಪಿಸುವುದರ ಸಲುವಾಗಿ ಇದರ ಮಹಿಮೆಯನ್ನು ಹೆಚ್ಚಿಸಿ ಹೇಳಬೇಕು. ಆವಾಗ ಅದು ತಪ್ಪುತ್ತದೆ, ಇದು ಉಳಿತದೆ. ಕೆಟ್ಟ ದಾರಿಯನ್ನು ಬಿಟ್ಟು ಒಳ್ಳೆಯ ದಾರಿಗೆ ಬರುವಂತಹ ಮನುಷ್ಯನಿಗೆ ಒಳ್ಳೆಯ ಮಾರ್ಗವನ್ನು ವರ್ಣಿಸಿ ಹೇಳಿದಾಗ ಆ ಕೆಟ್ಟತನದಲ್ಲಿಯ ಮನಸ್ಸು ಬಿಟ್ಟು ಹೋಗುತ್ತೆ. ನಾವು ಅನಾದಿ ಕಾಲದಿಂದ ಕೆಟ್ಟ ಕೆಟ್ಟ ಕಾರ್ಯಗಳನ್ನೇ ಮಾಡಿದ್ದೇವೆ. ಒಳ್ಳೆಯ ಕಾರ್ಯಗಳನ್ನು ಮಾಡುವಂತಹ ಬುದ್ಧಿ ನಮ್ಮಲ್ಲಿ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತಂದ್ರೆ, ಆತ್ಮ ಅನಾದಿ ಕಾಲದಿಂದ ಕರ್ಮದ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಈ ಕರ್ಮದ ಬಂಧನದಲ್ಲಿ ಸಿಕ್ಕಾಕೊಂಡಿರುವಾಗ ಅದರಲ್ಲಿ ವಿಶಿಷ್ಟವಾಗಿ ಯಾವ ಕರ್ಮದ ಫಲವನ್ನು ಅವನು ಅನುಭವಿಸ್ತಾ ಇದ್ದಾನಂದ್ರೆ ಜಾಸ್ತಿಯಿಂದ ಜಾಸ್ತಿ ಪಾಪಕರ್ಮದ ಫಲವನ್ನೇ ಅನುಭವಿಸ್ತಾ ಇದ್ದಾನೆ. ಪಾಪಕರ್ಮಗಳೆಲ್ಲ ದುಃಖವನ್ನ ಕೊಡ್ತಕ್ಕಂತಹ ಕರ್ಮಗಳು. ಪಾಪಕರ್ಮಗಳು ಮನುಷ್ಯನಿಗೆ ದುಃಖವನ್ನ ಕೊಡ್ತಾ ಇವೆ ಅಂದ ಮೇಲೆ ಈ ದುಃಖ ಎಲ್ಲಿಂದ ಬಂತು ಅನ್ನತಕ್ಕಂತಹ ಪ್ರಶ್ನೆ ಮನುಷ್ಯನ ಮುಂದೆ ಬರುತ್ತೆ. ಈ ದುಃಖ ಯಾಕೆ ಬಂತು, ಎಲ್ಲಿಂದ ಬಂತು, ಯಾವುದರಿಂದ ಬಂತು, ಇದನ್ನ ನಿವಾರಣೆ ಮಾಡತಕ್ಕಂತಹ ಉಪಾಯ ಯಾವುದು, ನಾನು ಯಾವ ಕಾರ್ಯವನ್ನು ಮಾಡಿದಾಗ ನನಗೆ ಸುಖ ಸಿಗ್ತದೆ ಅನ್ನುವಂತಹ ವಿಚಾರವಂತಿಕೆ ಬಂದಾಗ ಪಾಪಕರ್ಮದ ಫಲವೂ ಗೊತ್ತಾಯಿತು. ಪಾಪಕರ್ಮವನ್ನು ನಿರ್ಜನೆ ಮಾಡತಕ್ಕಂತಹ ದಾರಿಯೂ ಕೂಡ ಗೊತ್ತಾಯಿತು. ಇವು ಎರಡೂ ಗೊತ್ತಾದಾಗ ಮನುಷ್ಯ ತಾನು ಕೆಟ್ಟ ಕಾರ್ಯಗಳನ್ನು ಬಿಡಬೇಕು ಅನ್ನತಕ್ಕಂತಹ ವಿಚಾರಕ್ಕೆ ಬಂದ. ಇದನ್ನು ಬಿಟ್ಟಾಗ ಆಮೇಲೆ ಏನು ಮಾಡಬೇಕು ಅನ್ನತಕ್ಕಂತಹ ದಾರಿಯನ್ನು ಹುಡುಕಿಕೊಂಡ. ಯಾವಾಗ ಒಳ್ಳೆಯ ದಾರಿಯನ್ನು ಹುಡುಕಿಕೊಂಡು ಆವಾಗ ಆ ಒಳ್ಳೆಯ ದಾರಿಯಿಂದ ನಾನು ಒಳ್ಳೆಯವನೇ ಆಗಬೇಕು ಅಂತ ವಿಚಾರ ಮಾಡಿದ. ಆವಾಗ ತಪಸ್ವಿ ಅನ್ನಿಸಿಕೊಂಡ. ಮೊದಲು ಏನನ್ನಿಸಿಕೊಂಡ, ವ್ಯಸನಿ ಅನ್ನಿಸಿಕೊಂಡ, ಮಿಥ್ಯಾ ತಪಸ್ವಿ ಅನ್ನಿಸಿಕೊಂಡ, ವ್ಯರ್ಥವಾದ ಕಾರ್ಯಗಳನ್ನು ಮಾಡುವಂತವನನ್ನಿಸಿಕೊಂಡ, ಆತ್ಮ ಕಲ್ಯಾಣದ ದಾರಿಯಿಂದ ವಿಪರೀತ ದಾರಿಯನ್ನು ನಡೆಯುವಂತವನು ಅಂತ ಅನ್ನಿಸಿಕೊಂಡ. ನಂತರ ಏನನ್ನಿಸಿಕೊಂಡ, ಇದನ್ನೆಲ್ಲ ಬಿಟ್ಟು ತ್ಯಾಗ ಮಾಡಿ ಕೆಟ್ಟವನು ಒಳ್ಳೆಯವನಾದ ಅಂತ ಅನ್ನಿಸಿಕೊಂಡ. ಒಳ್ಳೆಯವನೇ ತಪಸ್ವಿ. ಒಳ್ಳೆಯ ತಪಸ್ವಿ ಹೇಗಿರ್ತಾನೆ ಅಂತಂದ್ರೆ ಜಿನ ಭಗವಂತರ ಹೇಳಿರ್ತಕ್ಕಂಥ ತಪಸ್ಸಿನ ಮಾರ್ಗದಿಂದ ನಡೆಯುವಂತವನಾಗಿರ್ತಾನೆ. ಆಮೇಲೆ ಜಿನ ಭಗವಂತರು ಏನ್ ಹೇಳ್ತಾರೆ, ಜಿನ ಭಗವಂತರು ಶಕ್ತಿಯ ಅನುಸಾರವಾಗಿ ನೀನು ತಪಸ್ಸನ್ನ ಆಚರಿಸಬೇಕು, ಶಕ್ತಿಯನ್ನ ಮೀರಿ ತಪಸ್ಸನ್ನ ಮಾಡಿದಿ ಅಂತಂದ್ರೆ ಅದು ಸಂಕ್ಲೇಶ ಪರಿಣಾಮಗಳಿಗೆ ಕಾರಣ ಆಗ್ತದೆ, ದುಃಖಕ್ಕೆ ಕಾರಣವಾಗುತ್ತೆ. ದುಃಖ ಆಗಬಾರದು, ಸಂಕ್ಲೇಶ ಆಗಬಾರದು, ತಪಸ್ಸಾಗಿರಬೇಕು. ತಪಸ್ಸನ್ನ ಮಾಡುವಂತಹ ಭಾವನೆಯನ್ನ ಉತ್ಕೃಷ್ಟವಾಗಿ ಹೊಂದಿರಬೇಕು. ಆ ಉತ್ಕೃಷ್ಟ ಭಾವನೆಯನ್ನ ಆಚರಣೆಗೆ ತಂದುಕೊಂಡಾಗ ಅದು ಶಕ್ತಿಯ ಅನುಸಾರವಾಗಿ ಇರಬೇಕು ಅನ್ನುವುದನ್ನ ಉಪದೇಶ ಮಾಡಿದರು. ಎರಡು ಉಪವಾಸಗಳನ್ನು ಮಾಡುವ ಶಕ್ತಿ ಇದೆ ಅಂತಂದ್ರೆ ಎಷ್ಟು ಮಾಡಬೇಕು, ಶಕ್ತಿ ಇದೆ ಅಂತಂದ್ರೆ ಎಷ್ಟು ಮಾಡಬೇಕು, ಎರಡು ಮಾಡಬೇಕು. ಎರಡು ಉಪವಾಸದ ಶಕ್ತಿ ಇದೆ ಅಂದಮೇಲೆ ದೇಖಾದೇಖಿ ಮೂರು ಮಾಡಿದ್ರೆ, ಯಾಕಂದ್ರೆ ಪಕ್ಕದವರು ನಾಲ್ಕು ಮಾಡ್ತಾ ಇದ್ದಾರೆ, ನಾನು ಮೂರಾದರೂ ಮಾಡೋನು, ಮೂರರ ಶಕ್ತಿ ಇಲ್ಲ, ನಾನು ಮೂರು ಮಾಡಬೇಕು ಅನ್ನತಕ್ಕಂತಹ ಭಾವನೆ ಬರಬಹುದು. ಆದರೆ ಅದು ತಪ್ಪಿದೆಯೋ ಅಥವಾ ಸರಿ ಇದೆಯೋ, ತಪ್ಪಿದೆ. ನಮ್ಮ ಶಕ್ತಿಯನ್ನು ಮೊದಲು ನಾವು ಅಳೆಯಬೇಕು, ಶಕ್ತಿಯನ್ನು ಅಳೆದು ಸಂಕಲ್ಪ ಮಾಡಿಕೊಳ್ಬೇಕು. ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅದನ್ನು ನೋಡಿ ಆ ಶಕ್ತಿಯನ್ನು ಅಳೆದು ನನ್ನಲ್ಲಿ ಇಷ್ಟೇ ಇದೆ ಅಂತ ಕನ್ಫರ್ಮ್ ಆದಾಗ ಮತ್ತೊಬ್ಬರ ಕಡೆಗೆ ನೋಡಬಾರದು. ನಿನ್ನೆ ಹೇಳಿತಲ್ಲ, ಎರಡು ಮಾತುಗಳನ್ನು ಲಕ್ಷ್ಯದಲ್ಲಿಟ್ಟುಕೊಳ್ಬೇಕು. ತ್ಯಾಗ ಮತ್ತು ತಪಸ್ಸನ್ನು ಆಚರಿಸುವಾಗ ಆಚರಿಸುವುದಕ್ಕಿಂತ ಮುಂಚಿತವಾಗಿ ಎರಡು ಮಾತುಗಳನ್ನು ಲಕ್ಷ್ಯದಲ್ಲಿಟ್ಟುಕೊಂಡೇ ಆಚರಿಸಬೇಕು. ಮೊದಲನೆಯದು ದೇಖಾದೇಖಿ ಆಗಬಾರದು, ಅನುಕರಣೆಯಿಂದ ತಪಸ್ಸಾಗಬಾರದು, ಅನುಕರಣೆಯಿಂದ ತ್ಯಾಗ ಆಗಬಾರದು. ಮತ್ತೊಂದು ಯಾವ್ದು ಹೇಳಿತ್ತು, ತ್ಯಾಗ ಮಾರ್ಗದಲ್ಲಿ ಎರಡು ಮಾತುಗಳನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಮಾಡಬೇಕಂತ ಹೇಳಿತಲ್ಲ, ಯಾವುದ್ಯಾವುದು ಬಂತು ನೆನಪಿಗೆ? ಇಲ್ಲ, ಕೇಳಿದ್ದನ್ನು ತ್ಯಾಗ ಮಾಡಿಬಿಟ್ಟಿದ್ದೀರಿ, ಎಂದು ತಪಸ್ಸಿನಲ್ಲಿ ಕೂತ್ಕೊಂಡಿದ್ದೀರಲ್ಲ ಅದನ್ನು ನೆನಪು ಮಾಡೋದು ಬೇಡ. ಎರಡು ಮಾತುಗಳನ್ನು ಹೇಳಿತ್ತು, ಒಂದು ಅನುಕರಣೆಯಿಂದ ತಪಸ್ಸನ್ನು ಮಾಡಬಾರದು, ಮತ್ತೊಂದು ಯಾವುದೇ ಷರ್ತಿಟ್ಟು ಕರಾರು ಮಾಡಿಕೊಂಡು ನಿಯಮಿಟ್ಕೊಂಡು ತಪ್ಪಾದ ಗುರಿಯನ್ನು ಇಟ್ಟುಕೊಂಡು ತಪಸ್ಸು ಮಾಡಬಾರದು, ತ್ಯಾಗ ಮಾಡಬಾರದು ಅಂತ ನಿನ್ನೆ ಹೇಳಿತ್ತು, ಇವತ್ತು ತಪಸ್ಸು ಮಾಡಬಾರದು ಅಂತ ಹೇಳ್ತಾ ಇದ್ದೀವಿ. ಭಗವಂತನಲ್ಲಿ ಇದನ್ನು ಮಾಡುವುದರಿಂದ ಯಾವುದೇ ಪ್ರಕಾರದ ಲೌಕಿಕ ಆಸೆ ಅಪೇಕ್ಷೆಗಳು ನಮ್ಮ ಗುರಿಯಲ್ಲಿ ಇರಬಾರದು. ಇದು ಎರಡನೆಯದು. ಲೌಕಿಕ ಆಸೆ ಅಪೇಕ್ಷೆಗಳು ಗುರಿಯಲ್ಲಿ ಇದ್ದು ನಾವು ತಪಸ್ಸನ್ನು ಮಾಡ್ತಾ ಇದ್ದೇವೆ ಅಂತಂದ್ರೆ ಇದು ಮಿಥ್ಯಾ ತಪಸ್ಸಂತನ್ನಿಸಿಕೊಂಡಿತೋ ಅಥವಾ ಸಮ್ಯಕ್ ತಪಸ್ಸು? ಮಿಥ್ಯಾ ತಪಸ್ಸು. ತಪಸ್ಸು ಇರುವುದು ಯಾತಕ್ಕೆ? ಆತ್ಮಕಲ್ಯಾಣಕ್ಕಾಗಿ, ಕರ್ಮಗಳ ನಿರ್ಜರಿಗಾಗಿ, ಆತ್ಮ ಸಂಶೋಧನೆಗಾಗಿ, ಕರ್ಮಗಳ ಪರಿಶೋಧನೆಗಾಗಿ. ತಪಸ್ಸು ಕರ್ಮ ಪರಿಶೋಧನೆಯ ಒಂದು ಸಾಧನ, ಮಾಧ್ಯಮ. ಕಬ್ಬಿಣವನ್ನ ನಾವು ಡೊಂಕು ಮಾಡಬೇಕಾಗಿದೆ, ಮನಸಬೇಕಾಗಿದೆ. ಏನ್ ಮಾಡಬೇಕು? ಅದನ್ನ ಕಾಯಿಸಬೇಕು. ಕಾಯಿಸದೆ ಕಬ್ಬಿನ ಡೊಂಕಾಗೋಲ್ಲ, ಅದನ್ನು ಕಾಯಿಸಬೇಕು. ಕಾಯಿಸಿದ ನಂತರ ಸುಲಭವಾಗಿ ಡೊಂಕಾಗುತ್ತೆ. ಸ್ವಲ್ಪ ಶಕ್ತಿ ಹಚ್ಚಿದ್ರೆ ಸಾಕು, ಅದು ಮಣಿತದೆ. ಹಾಗೆ ಆತ್ಮನನ್ನ ಮನಸಬೇಕು ಅಂತಂದ್ರೆ ಮಣಿವಾತು. ಯಾಕೆ ಮಣಿವಾತು ಅಂತಂದ್ರೆ ಅದರೊಳಗೆ ಕರ್ಮಗಳಿವೆ, ಕರ್ಮ ಅನ್ನತಕ್ಕಂಥ ದೋಷ ಇದೆ. ನಿಜವಾದ ಬಂಗಾರ ಬಹಳ ಮೆತ್ತಗಿರುತ್ತದೆ ಅಂತೆ, ನಿರ್ದೋಷ ಬಂಗಾರ. ಸಂಶೋಧನೆ ಮಾಡಿರತಕ್ಕಂತಹ ಬಂಗಾರ, ಸಂಶೋಧಿತ ಬಂಗಾರ ಬಹಳ ಮೆತ್ತಗೆ. ಆದರೆ ಕಣಿಯಲ್ಲಿರತಕ್ಕಂತಹ ಬಂಗಾರ, ಕಣಿಯಿಂದ ತಂದು ಅದನ್ನು ಈಗ ಸದ್ಯ ನೋಡ್ತಾ ಇದ್ದೇವೆ ಇದರೊಳಗೆ, ಅದನ್ನು ಹೊರಗೂ ತೆಗೆದಿದ್ದೇವೆ, ಆದರೆ ಪೂರ್ತಿಯಾಗಿ ಇನ್ನೂ ಅದು ತನ್ನ ಕಲ್ಮಶಗಳನ್ನು ಕಳೆದುಕೊಂಡಿಲ್ಲ. ಅಂತಹ ಬಂಗಾರದಲ್ಲಿ ಇರುವಂತಹ ಮಾರ್ದವ ಗುಣ ಯಾವ ಮಟ್ಟದಲ್ಲಿರ್ತದೆ? ಬಹಳ ಕಡಿಮೆ ಇರ್ತದೆ. ಕಾಠಿಣ್ಯ ಜಾಸ್ತಿ ಇರ್ತದೆ, ಮೃದುತ್ವ ಕಡಿಮೆ ಇರ್ತದೆ. ಇನ್ನೂ ಅದರಲ್ಲಿ ಮೃದುತ್ವ ಬರಬೇಕು, ಇನ್ನೂ ಹೆಚ್ಚಿಗೆ ಮೃದು ಆಗಬೇಕು, ಅದು ತನ್ನ ಒರಿಜಿನಲ್ ಸ್ವರೂಪಕ್ಕೆ ಬರಬೇಕು. ಸೌ ಟಂಚ್ ಸೋನಾ ಹಿಂದಿಯಲ್ಲಿ ಹೇಳ್ತಾರಲ್ಲ, ಹಾಗೆ ಕನ್ನಡದಲ್ಲಿ ಏನ್ ಹೇಳ್ತೀರಿ? 100% ಪ್ಯೂರ್ ಏನಂತೀರ ಅದಕ್ಕೆ? 100%. ಇದು ಮರಾಠಿ ಆಯ್ತು. 100%ಗೆ 100%ರಷ್ಟು ಶುದ್ಧ ಬಂಗಾರ. ಅದಕ್ಕೆ ಇನ್ನೊಂದೇನೋ ಹೆಸರಿದೆ, ಕ್ಯಾರೆಟ್ 24 ಅಂತಾರ. 24 ಕ್ಯಾರೆಟ್ ಅಂತಂದ್ರೆ ಏನ್ ಅರ್ಥ ಅದಕ್ಕೆ ಗೊತ್ತ? ಆ ಬಂಗಾರನ್ನ 24 ಸಲ ಕಾಯಿಸಿ 24 ಸಲ ಕರಗಿಸಿರುವುದು. ಅದು 24 ಕ್ಯಾರೆಟ್ ಸೋನಾ. ಎಷ್ಟು ಕಡಿಮೆ ಸಲ ಕಾಯಿಸಿರ್ತೀವಿ ಅಷ್ಟು ಅದರಲ್ಲಿ ಕಾಠಿಣ್ಯ ಇರ್ತದೆ, ಕಠೋರ ಇರ್ತದೆ, ಅಷ್ಟು ಪ್ರಮಾಣದಲ್ಲಿ ಅದು ಕಠೋರ. ಮತ್ತು ಎಷ್ಟು ಸಲ ಕಾಯಿಸ್ತಾ ಹೋಗ್ತೀವಿ ಅಷ್ಟಷ್ಟು ಮೃದು ಆಗ್ತಾ ಹೋಗ್ತದೆ. ಹಾಗೆ ಆತ್ಮ ಎಷ್ಟು ಮೃದು ಆಗಬೇಕು ಗೊತ್ತಾ? ಬಹಳ ಮೃದು ಆಗಬೇಕು, ಬಹಳ ಭಯಂಕರ ಮೃದು ಆಗಬೇಕು. ಎಷ್ಟು ಮೃದು ಆಗಿರಬೇಕು ಅಂತಂದ್ರೆ ಸಿದ್ಧ ಪರಮೇಷ್ಠಿಗಳಷ್ಟು ಆತ್ಮ ಮೃದು ಆಗಿ ಹೋಗಿರಬೇಕು. ಸಿದ್ಧ ಪರಮೇಷ್ಠಿಗಳ ಆತ್ಮನಲ್ಲಿ ಸ್ವಲ್ಪವೂ ಕೂಡ ಕಠೋರ ಅವಸ್ಥೆ ಇಲ್ಲ, ಸ್ವಲ್ಪವೂ ಕೂಡ ಕಠಿಣತೆ ಇಲ್ಲ, ಅಷ್ಟು ಮೃದು ಆಗಿದ್ದಾರೆ. ಅರ್ಹಂತ ಪರಮೇಷ್ಠಿಗಳಲ್ಲಿ ಸ್ವಲ್ಪ ಕಠಿಣ ಇದೆ, ಏಕೆಂದರೆ ಇನ್ನೂ ಶರೀರ ಇದೆ, ಇನ್ನೂ ಅಘಾತಿ ಕರ್ಮಗಳು ಕೂಡ ಅವರಲ್ಲಿವೆ. ಆದ್ದರಿಂದ ಅವರ ಆತ್ಮ ಇನ್ನೂ ಶರೀರದ ಬಂಧನದಲ್ಲಿ ಸಿಕ್ಕಾಕೊಂಡಿದೆ. ಪೊದ್ಗಲ ಕಠಿಣ ವಸ್ತು, ಆತ್ಮ ಮೃದು ವಸ್ತು. ಆತ್ಮ ಅಮೂರ್ತ ವಸ್ತು, ಶರೀರ ಮೂರ್ತ ವಸ್ತು. ಆತ್ಮ ಅರೂಪಿ, ಶರೀರ ರೂಪಿ. ಅರೂಪಿ ಆತ್ಮ ರೂಪಿ ಶರೀರದಲ್ಲಿ ಬಂದು ಕಠೋರವಾಗಿದೆ ಅಂತಂದ್ರೆ ಇದರ ಕಠೋರತನವನ್ನ ನಾವು ಕಳಚಿ ಹಾಕಬೇಕು ಅಂತಂದ್ರೆ ಏನ್ ಮಾಡಬೇಕು? ತಪಸ್ಸು ಬೇಕು. ತಪಸ್ಸಿನ ಸಾಹಿತ್ಯದಿಂದಲೇ ಇದನ್ನ ಮೃದು ಮಾಡಲಿಕ್ಕೆ ಸಾಧ್ಯ. ಮಾಡೋಣ ಯಾವ ತರ? ಶಕ್ತಿ ತಸ್ ತಪದಿಂದ, ಶಕ್ತಿ ಅನುಸಾರವಾಗಿ ನಿಧಾನ ಹೋಗೋಣ, ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ತಪಸ್ಸನ್ನ ಆಚರಿಸ್ತಾ, ನಿಜವಾದ ತಪಸ್ಸನ್ನ, ಸಮ್ಯಕ್ ತಪಸ್ಸನ್ನ, ಸಮ್ಯಕ್ ಸಹಿತ ತಪಸ್ಸನ್ನ ಆಚರಿಸ್ತಾ ಮುಂದೆ ಒರಿಯೋಣ. ನಮ್ಮ 16 ಷೋಡಶ ಕಾರಣ ಭಾವನೆಗಳೆಲ್ಲ ಸಾಕಾರ ಆಗಬೇಕು, ಅವೆಲ್ಲ ಫಲದಾಯಕ ಆಗಬೇಕು, ಯಾವುದು ಒಂದೂ ದಿವಸ ವ್ಯರ್ಥ ಹೋಗಿರಬಾರದು. ಇಂಥ ಒಂದು ಪರಿಸ್ಥಿತಿ ನಮ್ಮ ಈ ಒಂದು ಪರ್ವಕ್ಕೆ ಬರಬೇಕು, ನಮ್ಮ ಆತ್ಮನಿಗೆ ಬರಬೇಕು. ಇಷ್ಟು ನೋಂಪಿಯನ್ನ ಮಾಡುವುದರ ಫಲ ಸಿಗಬೇಕೋ ಸಿಗಬಾರದು? ನಾನು ಖಾಲಿ ಹೋಗಬೇಕು, ಸಿಗಬೇಕಲ್ಲ. ನೋಂಪಿಗೆ ಸ್ವಂತ ವಿಚಾರದಿಂದ ಕೂತ್ಕೊಂಡಿದ್ದೀರೋ ಅಥವಾ ಇವರೆಲ್ಲರೂ ಕೂತ್ಕೊಳ್ತಾ ಇದ್ದಾರೆ ಅಂತ ಹೇಳಿ? ಇವರ್ಸೆಲ್ಲ ಸ್ವಂತಕ್ಕೆ ಮಾಡ್ಕೊಂಡಿದ್ದೀರಿ ಅಥವಾ ದೇಖಾದೇಖಿ ಬಂದಿದ್ದೀರಿ? ಸ್ವಂತ ಬಂದಿದ್ದೀರಲ್ಲ. ನಿಮ್ಮ ನಿಮ್ಮ ವಿಚಾರಗಳನ್ನ ಸ್ವತಂತ್ರವಾಗಿಟ್ಟುಕೊಳ್ಳಿ, ನಿಮ್ಮ ತಪಸ್ಸು ಸ್ವತಂತ್ರವಾಗಿರಲಿ, ನಿಮ್ಮ ವಿಚಾರ ಸ್ವತಂತ್ರ ಆಗಿರಲಿ, ನಿಮ್ಮ ಗುರಿ ಸ್ವತಂತ್ರ ಆಗಿರಲಿ. ನಿಮ್ಮ ಗುರಿ ಪ್ರತಿಯೊಂದು ವಿಷಯ ಎಲ್ಲವೂ ಕೂಡ ಸಮ್ಯಕ್ಕಾಗಿರಲಿ. ಜಿನ ಭಗವಂತರು ಹೇಗೆ ಹೇಳಿದ್ದಾರೆ ಅದೇ ತರ ನಾವು ಮಾಡೋಣ ಅನ್ನುವಂತಹ ಸಮರ್ಪಣ ಭಾವ ಇರಲಿ. ಆ ಸಮರ್ಪಣೆ ಭಾವದಿಂದ ನಾವು ನಿಜವಾದ ತಪಸ್ಸನ್ನು ಆಚರಿಸಿ ಕರ್ಮವನ್ನು ಕಳೆದುಕೊಳ್ಳಬಹುದು. ಅಂತಹ ಒಂದು ಅವಕಾಶ ನಮ್ಮ ಈ ಪಂಚಮ ಕಾಲದಲ್ಲಿಯೂ ಕೂಡ ನಮಗೆ ಸಿಕ್ಕಿದೆ. ಈ ಅವಕಾಶವನ್ನು ಕಳೆದುಕೊಳ್ಳಬಾರದು. ನೀವೇ ಇನ್ನೊಂದು ಯಾವುದೇ ಕ್ಷೇತ್ರದಲ್ಲಿ, ಪರಕ್ಷೇತ್ರದಲ್ಲಿ ಹುಟ್ಟಿದ್ದೇ ಆದರೆ, ಪರಕುಲ, ಪರಜಾತಿ, ಪರ ಸಂಪ್ರದಾಯ, ಪರ ಇದರಲ್ಲಿ ಹುಟ್ಟಿದ್ರೆ ಅಂತಂದ್ರೆ ಸಮ್ಯಕ್ ತಪಸ್ಸಂದ್ರೆ ಏನು ಗೊತ್ತಾಗ್ತಿತ್ತೆ? ಅಲ್ಲಿ ಯಾರು ಹೇಳೋರಿಲ್ಲ, ಅಲ್ಲಿ ಎಲ್ಲರೂ ಅವರೇ. ಯಾರು? ಈ ಎರಡು ದೋಷಗಳನ್ನು ಹೊಂದಿದವರು, ದೇಖಾದೇಖಿ ಮಾಡುವವರು, ವಿಚಾರಿಲ್ಲದೆ ಮಾಡುವವರು, ಮತ್ತು ಯಾವುದೇ ಒಂದು ಫಲವನ್ನ ಅಪೇಕ್ಷೆ ಇಟ್ಟುಕೊಂಡು, ಭೌತಿಕ ಫಲವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನ ಸಾಧಿಸುವಂತವರು ಅಲ್ಲಿರ್ತಾರೆ. ಎಲ್ಲಿದೆ ಹೇಳಿ ನೋಡೋಣ. ಆತ್ಮಕಲ್ಯಾಣಕ್ಕಾಗಿ, ಕರ್ಮಕ್ಷಯ ಮಾಡಿಕೊಂಡು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ತಪಸ್ಸನ್ನ ಆಚರಿಸಬೇಕು ಅನ್ನತಕ್ಕಂತಹ ಉಪದೇಶ ಇನ್ನು ಎಲ್ಲಿದೆ? ಎಲ್ಲಿಲ್ಲ, ಇಲ್ಲಷ್ಟೇ ಇದೆ. ಭಗವಂತರ ಕೇಳ್ರಿ, ಸಮೋಷನದಲ್ಲಿ ಕೂತ್ಕೊಂಡಿದ್ದಾರೆ ಭಗವಂತ. ನಿಮ್ಮ ಹೇಳಿರತಕ್ಕಂತಹ ತಪಸ್ಸಿನ ದಾರಿಯಲ್ಲಿ ಮತ್ತು ಪರರು ಹೇಳಿರತಕ್ಕಂತಹ ತಪಸ್ಸಿನ ದಾರಿಯಲ್ಲಿ ಏನು ವ್ಯತ್ಯಾಸ ಅಂತ ಕೇಳಿದರೆ ಅವರು ಹೇಳ್ತಾರೆ, ಈ ತಪಸ್ಸಿನಕ್ಕಿಂತ ಆ ತಪಸ್ಸು ಕಠೋರಿದೆ, ಕಠೋರಿದೆ. ಕಠೋರ ತಪಸ್ಸನ್ನು ಮಾಡಿದರೂ ಕೂಡ ಆತ್ಮನನ್ನ ಮೃದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಠೋರ ತಪಸ್ಸನ್ನ ಮಾಡಿ ಆತ್ಮನೂ ಕಠೋರ ಆಗ್ತದೆ, ಶರೀರವೂ ಕಠೋರ, ಸಂಸಾರದ ಬಂಧನದಿಂದ ಆತ್ಮ ಎಂದು ಮುಕ್ತಿಯನ್ನ ಸಾಧಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ತಪಸ್ಸಿನಿಂದ. ಮಿಥ್ಯಾ ತಪಸ್ಸು ಸಂಸಾರಕ್ಕೆ ಕಾರಣ, ಸಮ್ಯಕ್ ತಪಸ್ಸು ಮುಕ್ತಿಗೆ ಕಾರಣ. ಯಾವ ತಪಸ್ಸು ಬೇಕು? ಮುಕ್ತಿಗೆ ಕಾರಣವಾಗಿರತಕ್ಕಂಥ ತಪಸ್ಸು ಬೇಕು. ಇದನ್ನು ಯಾರು ಹೇಳಿದ್ದಾರೆ? ಜಿನ ಭಗವಂತರು ಹೇಳಿದ್ದಾರೆ. ಮತ್ತಾರಾದರೂ ಇದನ್ನು ಉಪದೇಶ ಎಲ್ಲಾದರೂ ಮಾಡಿದಾರೇನು? ನಾವು ಜಿನ ಭಗವಂತರು ಹೇಳಿದ್ದನ್ನು ಹೇಳ್ತಾ ಇದ್ದೀವಿ, ನಾವು ಜಿನ ಭಗವಂತರು ಹೇಳಿದ್ದನ್ನು ಮಾಡ್ತಾ ಇದ್ದೀವಿ, ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಏನ್ ಉಣ್ತಾ ಇದ್ದೀವಿ, ನಿಮಗೆ ಉಣಿಸ್ತಾ ಇದ್ದೀವಿ. ನಾವು ಯಾವ್ದು ಊಟ ಮಾಡ್ತಾ ಇದ್ದೀವಿ ಅದನ್ನ ನಿಮಗೆ ಊಟ ಮಾಡಿಸ್ತಾ ಇದ್ದೀವಿ, ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಮಾಡವ್ರಿ ನೀವ, ನಾವು ತಾಟದಾಗ ಹಾಕಬಹುದಷ್ಟೇ. ಅದನ್ನ ತಗೊಂಡು ತಿನ್ನುವಂತಹ ಕಾರ್ಯ ನಿಮ್ದಿದೆ. ನಾವು ತಪಸ್ಸಿನ ದಾರಿಯನ್ನು ಹೇಳಬಹುದಷ್ಟೇ, ಯಾವುದು ಒಳ್ಳೆಯದಿದೆ, ಯಾವುದು ಆತ್ಮ ಕಲ್ಯಾಣಕ್ಕೆ ಕಾರಣ ಇದೆ ಅದನ್ನ ನಾವು ಹೇಳಬಹುದಷ್ಟೇ. ಆದರೆ ತಪಸ್ಸನ್ನು ಮಾಡಿಸಬಹುದೇನು? ಮಾಡಿಸುವಂತಹ ಕ್ಷೇತ್ರದಲ್ಲಿ ನಿಮಗೆ ಸ್ವತಂತ್ರತೆ ಇದೆ, ನಾವು ಮಾಡಿಸಲಿಕ್ಕೆ ಆಗಲ್ಲ. ಅದನ್ನು ಮಾಡಿಸುವಂತ ಶಕ್ತಿ ನಮಗೆ ಬಂತು ಅಂತಂದ್ರೆ ನಿಮಗೆ ಮಾಡುವಂತಹ ಕಾರಣ ಏನಿದೆ? ನಾವೇ ಮಾಡಿಸ್ತೀವಿ ಅಂತಂದ್ರೆ ನೀವು ಸುಮ್ಮನೆ ಕೂತ್ಕೊಳ್ಳೋದು, ನಾವು ಮಾಡಿಸ್ತೀವಿ ನೀವು ಮೋಕ್ಷಕ್ಕೆ ಹೋಗಿಬಿಡ್ತೀರಿ, ಆತರ ನಡೆಯಲ್ಲ. ಆತರ ಎಲ್ಲಿಯೂ ನಡೆಯುವುದೇ ಇಲ್ಲ. ಅದಕ್ಕಾಗಿ ನಾವು ನಿಜವಾದ ತಪಸ್ಸಿನ ಸ್ವರೂಪವನ್ನು ಅರ್ಥ ಮಾಡಿಕೊಂಡೇ ಈ ತಪಸ್ಸನ್ನು ಆಚರಿಸಬೇಕು. ಇವತ್ತು ಯಾರ್ಯಾರು ಏನೇನು ಮಾಡಿದ್ರಿ? ಉಪವಾಸ ಮಾಡಿದಿರಲ್ಲ, ಉಪವಾಸ ಇದ್ದವ್ರು ಎಷ್ಟು ಜನ ಇದ್ದೀರಿ ಕೈ ಎತ್ತರಿ ನೋಡೋಣ. ಉಪವಾಸ ಇದ್ದವರು ಅಖಂಡ ಇವಸು ಉಪವಾಸ ಶಕ್ತಿ ತಸ್ತ್ಯಾಗ ಇದೆಯಲ್ಲ, ತಪ್ಪ ಇದೆಯಲ್ಲ, ಇದ್ದಾರೆ, ಬಹಳ ಕಡಿಮೆ ಇದ್ದಾರೆ. ಏಕಾಸನ ಇದ್ದವರು ಎಷ್ಟು ಜನ ಇದ್ದೀರಿ? ಬಹಳ ಜನ ಇದ್ದಾರೆ, ಬಹಳ ಜನ, ಎಲ್ಲರೂ ಇದ್ದಾರೆ, ಸುಮಾರಾಗಿದ್ದಾರೆ. ಆಯ್ತು, ಮೂರೆಳೆ ಊಟ ಮಾಡಂದ್ರೆ ಮೂರೆಳೆ ಮಾಡಕ್ ತಯಾರು ನೀವು. ನಿಮ್ಮ ಶಕ್ತಿಯನ್ನು ಅಳೆಯವರಲ್ಲ. ಏಕಾಸನ ಮಾಡಿದಿರಲ್ಲ, ಹಾ, ಇಷ್ಟು ಮಾಡಿದ್ರು ಸಾಕು, ಪ್ರವಚನ ಬಹಳ ಕೇಳ್ತಾ ಇದ್ದೀರಿ, ಇಲ್ಲಿ ಪೂಜಾನೂ ಜಾಸ್ತಿ ಆಗ್ತಾ ಇದೆ, ಇಲ್ಲಿಂದ ತತ್ಕಾಲ ಹೋಗಿ ಮತ್ತೆ ಶುದ್ಧ ಭೋಜನ ಮಾಡುವಂತಹ ಕಾರ್ಯಕ್ಕೆ ಅಲ್ಲಿ ಹೋಗಿ ಮತ್ತೆ ಶ್ರಮ ಆಗ್ತದೆ. ಒಟ್ಟು ಪರಿಶ್ರಮದಲ್ಲಿ, ಧಾರ್ಮಿಕ ಕಾರ್ಯಕ್ರಮದಲ್ಲಿ 24 ಗಂಟೆ ಕಳೀತಾ ಇದೆ. ಗುರಿ ಒಂದು ಯೋಗ್ಯ ಎತ್ತು ಅಂತಂದ್ರೆ ಮುಗಿಯಿತು. ಮನಸ್ಸಿನ ವಿಶುದ್ಧಿಯನ್ನ ಬೆಳೆಸಿಕೊಳ್ಳುವಂತಹ ಕಾರ್ಯವನ್ನ ನಿರಂತರವಾಗಿ 24 ಗಂಟೆ ನಡೆಸಿದಿರಿ ಅಂತಂದ್ರೆ, ಅಂತರಂಗದೊಳಗೆ ಅದು ಆಗ್ತಾ ಇದೆ ಅಂತಂದ್ರೆ ಈ ತಪಸ್ಸು ಸಿದ್ಧಿದೆ. ಮತ್ತು 10 ಉಪವಾಸಗಳನ್ನು ಮಾಡಿ ಮನಸ್ಸು ಶುದ್ಧಿಲ್ಲ, ಮನಸ್ಸಿನ ಆಸೆಯನ್ನು ನಾವು ಬಿಟ್ಟಿಲ್ಲ, ಆತ್ಮನನ್ನು ನಿರ್ಮಲಗೊಳಿಸಿಲ್ಲ ಅಂತಂದ್ರೆ ಅದು ಯಾವ ಕೆಲಸಕ್ಕೂ ಬಾರದಂತ ವ್ಯರ್ಥ, ಅದು ಎಲ್ಲ ವ್ಯರ್ಥ. ಎಷ್ಟು ಮಾಡ್ತಿರಲ್ಲ ಅದು ಶುದ್ಧವಾಗಿರಬೇಕು, ಫಿಲ್ಟರ್ ಆಗಿರಬೇಕು. ಎಷ್ಟು ಕಾರ್ಯ ಮಾಡ್ತೀರಿ ಅದು ನಿರ್ಮಲ ಆಗಿರಬೇಕು, ದೋಷರಹಿತಿರಬೇಕು. ಒಂದೇ ದಿವಸ ಪೂಜೆ ಮಾಡ್ರಿ ಆದ್ರೆ ಹೇಗಿರ್ಬೇಕದ? ಶುದ್ಧವಾಗಿರ್ಬೇಕು. ಒಂದ ಬಹುದೊಳಗೆ ದೀಕ್ಷಾ ತಗೊಳ್ರಿ ಆದ್ರೆ ಹೆಂಗಿರ್ಬೇಕದ? ಶುದ್ಧವಾಗಿರ್ಬೇಕು, ಡುಪ್ಲಿಕೇಟ್ ಇರಬಾರ್ದು, ಯಾವುದು ದೋಷ ಇರಬಾರ್ದು. ಯಾಕೆಂತಂದ್ರೆ ಗುರಿಯನ್ನು ತಲುಪಿಸುವಂತಹ, ಗುರಿಯನ್ನು ಮುಟ್ಟಿಸುವಂತಹ ಶಕ್ತಿ ನಿಜವಾದ ತಪಸ್ಸಿಗಿದೆ, ನಿಜವಾದ ತ್ಯಾಗಕ್ಕಿದೆ, ನಿಜವಾದ ಸಂಯಮಕ್ಕಿದೆ, ನಿಜವಾದ ಧರ್ಮಕ್ಕಿದೆ. ಧರ್ಮ ಮಾಡೋಣ, ತಪಸ್ಸನ್ನು ಮಾಡೋಣ, ಸಂಯಮವನ್ನು ಆಚರಿಸೋಣ, ಉಪವಾಸ ಮಾಡೋಣ, ಆದರೆ ಮಾಡುವಕ್ಕಿಂತ ಮೊದಲು ಸ್ವಲ್ಪ ವಿರಾಮ ತಗೊಂಡು ವಿಚಾರಕ್ಕೆ ಆಸ್ಪದೆ ಕೊಡೋಣ, ನಾವು ಯಾವ ಉದ್ದೇಶದಿಂದ ಇದನ್ನು ಮಾಡುತ್ತಿದ್ದೇವೆ ಅನ್ನತಕ್ಕಂಥದ್ದನ್ನು ಒಂದು 5 ನಿಮಿಷ ವಿಚಾರ ಮಾಡಿ ನಂತರ ಕೈ ಹಾಕೋಣ. ವಿಚಾರ ಮಾಡದೆ ಏಕಾಏಕಿ ಮತ್ತು ದೇಖಾದೇಖಿ, ಏಕಾಏಕಿ ಮತ್ತು ದೇಖಾದೇಖಿ ಕೆಲಸ ಆಯಿತು ಅಂತಂದ್ರೆ ಅದೆಲ್ಲ ವ್ಯರ್ಥ ಆಗುತ್ತೆ. ಆ ವ್ಯರ್ಥದ ಕಾರ್ಯವನ್ನು ಮಾಡೋದು ಬೇಡ. ಅನಾದಿ ಕಾಲದಿಂದ ವ್ಯರ್ಥ ಕಾರ್ಯ ಜಾಸ್ತಿ ಮಾಡಿದ್ದೇವೆ. ಜೈನ ಧರ್ಮದಲ್ಲಿ ಹೇಳಿರ್ತಕ್ಕಂತ ತಪಸ್ಸಿನಕ್ಕಿಂತ ಕಠಿಣ ತಪಸ್ಸು ಬ್ಯಾರೆ ಸಂಪ್ರದಾಯದಲ್ಲಿ ಹೇಳಿರ್ತಕ್ಕಂತ ತಪಸ್ಸುಗಳು ಬಹಳ ಇವೆ. ಅಲ್ಲಿ ಎಂಥ ಎಂಥ ತಪಸ್ಸನ್ನು ಮಾಡಿದಾಗ ಯಾವ್ಯಾವ ಫಲ ಸಿಗ್ತದೆ, ಹೇಗೆ ತಪಸ್ಸು ಮಾಡಬೇಕು, ಅಲ್ಲಿಯೂ ಕೂಡ ವಿಧಿವಿಧಾನ ಇದೆ, ಅದನ್ನು ಮಾಡ್ತಾರೆ ಅವರು. ಆದರೆ ಗುರಿ ಏನು? ಆತ್ಮಕಲ್ಯಾಣ ಇಲ್ಲ, ನರ ನಾರಾಯಣ ಆಗಬೇಕು ಅಂತಕ್ಕಂಥ ಉದ್ದೇಶ ಅದು ಅಲ್ಲ, ಆತ್ಮ ಪರಮಾತ್ಮನಾಗಬೇಕು ಅಂತಕ್ಕಂಥ ಉದ್ದೇಶ ಅದೂ ಇಲ್ಲ, ಕರ್ಮಗಳ ನಾಶ ಆಗಬೇಕು ಅಂತಕ್ಕಂಥ ಉದ್ದೇಶ ಅದೂ ಇಲ್ಲ, ನಮ್ಮ ಇಚ್ಛೆಗಳೆಲ್ಲ ಶಾಂತ ಆಗಬೇಕು ಅಂತಕ್ಕಂಥ ಉದ್ದೇಶ ಅದೂ ಇಲ್ಲ. ಭೌತಿಕ ಸುಖದ ಆಸೆಯನ್ನು ಮೂಡಿಸಿಕೊಂಡು ಮನಸ್ಸಿನಲ್ಲಿ ಆ ಆಸೆಯನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಇಂಥ ಇಂಥ ತಪಸ್ಸುಗಳನ್ನು ಮಾಡಿರಿ ಅಂತಂತಾರೆ. ಅದರೊಳಗೆ ಒಂದು ತಪಸ್ಸು ಪಂಚಾಗ್ನಿ ತಪಸ್ಸು ಅಂತೆ, ಬಹಳ ಕಠಿಣ. ಪಂಚ ಅಗ್ನಿ, ಐದು ಜಾಗದಲ್ಲಿ ಅಗ್ನಿಯನ್ನು ಉರಿಸೋದು, ಈ ಕಡೆ ಈ ಕಡೆ ಈ ಕಡೆ ನಡುಕೊಂದು, ಮತ್ತೇನ್ ಮಾಡೋದು, ಗಿಡದ ಮ್ಯಾಗೆ ಇರೋದು, ಅದ್ರ ಮ್ಯಾಗ ಕೂತ್ಕೊಳ್ಳೋದು, ಕೆಳಗೆ ತಲೆ ಮಾಡೋದು, ಕಾಲ್ ಮೇಲೆ ಮಾಡೋದು, ಕಾಲ್ ಗಿಡಕ್ಕೆ ಕಟ್ಟೋದು, ಹಿಂಗ್ ಜೋತ್ ಬೀಳೋದು. ಆಮೇಲೆ ಆ ಬೆಂಕಿಯ ತಾಪ ಏನಿದೆಯಲ್ಲ, ಐದು ಕಡೆಯಿಂದ ಬರತಕ್ಕಂತ ಬೆಂಕಿಯ ತಾಪನ್ನ ಸಹಿಸಿಕೊಂಡು ಎಷ್ಟು ಬೆವರು ಬಂದ್ರು, ಎಷ್ಟು ಕಾದ್ರೂ, ಸುಟ್ಟು ಹೋಗ್ತಾ ಇದ್ರು ಅದನ್ನು ಸಹಿಸ್ತಾ ಹೋಗೋದು. ಅಷ್ಟು ಬೆಂಕಿಯ ತಾಪನ್ನ ಯಾರು ಸಹಿಸಿದ್ರು, ಅದನ್ನ ಸಹಿಸುವುದರ ಫಲ ಇಂಥ ಇಂಥ ಸ್ವರ್ಗದಲ್ಲಿ ಇಂಥ ಇಂಥ ಪದವಿಗಳ ದೇವನಾಗ್ತಾನೆ. ಮತ್ತು ಆ ದೇವ ಪದದಲ್ಲಿ ಹೋದ ನಂತರ ಇಂಥ ಇಂಥ ವೈಭವಗಳು, ಭೋಗಗಳು, ಇಂದ್ರಿಯ ಸುಖಗಳು ದೊರೀತವೆ ಅಂತಕ್ಕಂಥ ಉಪದೇಶ ಅಲ್ಲಿದೆ. ಆಮೇಲೆ ತಪಸ್ಸು ಹೇಗೆ ಮಾಡಬೇಕು, ಎಲ್ಲ ಆಸೆಯನ್ನು ಬಿಟ್ಟಿರಬೇಕು. ಎಲ್ಲ ಆಸೆಯನ್ನು ಬಿಟ್ಟಿರಬೇಕಂತಂದ್ರೆ ಏನು, ಶರೀರದ ಆಸೆಯನ್ನು ಬಿಟ್ಟಿರಬೇಕು. ಶರೀರದ ಕಷ್ಟ ಆಗ್ತದೆ ಅನ್ನತಕ್ಕಂಥ ಶರೀರದ ಮೋಹ ಬರಬಾರದು. ತಪಸ್ಸಿನಲ್ಲಿ ಇಳಿದಿದ್ದೇವೆ ಅಂತಂದ್ರೆ ಮೋಹ ಇರಬಾರದು. ಶರೀರದ ಮೋಹವನ್ನು ಬಿಟ್ಟಿರ್ತಾರೆ, ಆದರೆ ಇಂದ್ರಿಯ ಸುಖಗಳ ಪ್ರಾಪ್ತಿಯ ಮೋಹವನ್ನು ಬಿಟ್ಟಿರಲ್ಲ. ಎಲ್ಲಿ ಹೋದ್ರೂ ಇಂಥ ತಪಸ್ಸಿನ ವರ್ಣನೆ ಎಲ್ಲಾ ಕಡೆಗಿದೆ. ಆದರೆ ಜಿನ ಭಗವಂತರು ಹೇಳಿರತಕ್ಕಂಥ ತಪಸ್ಸಿನ ಮಾರ್ಗ ಅತ್ಯಂತ ಪವಿತ್ರ ಇದೆ. ಇಲ್ಲಿ ಯಾವ ಆಸೆಯನ್ನು ಉಳಿಸಿಕೊಳ್ಳಬೇಡ ಅಂತಂತಾರೆ. ಇಲ್ಲಿ ಏನು ಹೇಳೋದು ಅಂತಂದ್ರೆ, ಮೋಕ್ಷವು ಬೇಕು ಅನ್ನತಕ್ಕಂಥ ಅವಶ್ಯಕತೆ ಇಲ್ಲ ಅಂತಂತಾರೆ. ಮೋಕ್ಷವು ಬೇಡ, ಸಂಸಾರದ ಸುಖ ಭೋಗಗಳೂ ಬೇಡ, ಈಗೂ ಬೇಡ, ಮುಂದೆನೂ ಬೇಡ. ಆಮೇಲೆ ಮೋಕ್ಷನೂ ಬೇಡ ಅಂತಂದ್ರೆ ಇನ್ನು ಯಾವುದು ಬೇಕು? ಅಲ್ಲ, ಬೇಕು ಅನ್ನುವುದೇ ಬೇಡ, ಬೇಕು ಅನ್ನುವಂಥದ್ದೇ ಬೇಡ. ಆಮೇಲೆ ಮೋಕ್ಷವೂ ಬೇಡ ಅಂತಂದ್ರೆ ಮೋಕ್ಷ ಸಿಗೋದು ಹೇಗೆ? ದೊಡ್ಡ ಸಮಸ್ಯೆ ಆಯ್ತಲ್ಲ. ಈಗ ಇಂದ್ರಿಯ ಸುಖಗಳು ಬೇಡ, ಮೋಕ್ಷವೂ ಬೇಡ, ಮೋಕ್ಷ ಬೇಡ ಅಂತಂದ್ರೆ ಬೇಕೇನು ಅಂತ, ಗುರಿ ಏನು ನಮ್ಮದು? ದೊಡ್ಡ ಸಮಸ್ಯೆ ಆಯ್ತಲ್ಲ. ಈಗ ಯಾವುದಕ್ಕಾಗಿ ತಪಸ್ಸನ್ನು ಮಾಡೋದು? ಆಮೇಲೆ ತಪಸ್ಸನ್ನ ಮಾಡುವುದಿದೆ ಅಂತ ಮಾಡೋದಿದೆ. ಯಾವ ಉದ್ದೇಶದಿಂದ ತಪಸ್ಸು ಮಾಡೋದಿದೆ ಅಂತಂದ್ರೆ, ಯಾವುದರಲ್ಲಿ ಆಸೆ ಉಳಿಯಬಾರದು ಅನ್ನುವಂಥದ್ದಕ್ಕೆ ತಪಸ್ಸು ಮಾಡೋದಿದೆ. ಯಾವುದು ಆಸೆ ಉಳಿಬಾರದು? ಮೋಕ್ಷದ್ದು ಆಸೆ ಉಳಿಬಾರದು, ಅದು ಉಳಿಬಾರದು, ಬಹಳ ಕೆಟ್ಟದು. ಯಾಕ? ತಪಸ್ಸಿ ಕೂತ್ಕೊಳ್ಳೋರು ಮತ್ತು ಮೋಕ್ಷ ಅಕ್ಕೈತಿನಲ್ಲಿ ನೋಡವ್ರ, ಆಯ್ತೋ ಇಲ್ಲೋ ಮೋಕ್ಷ ನಂಗ, ಮಧ್ಯರ ತಪಸ್ಸು ಮಾಡೋರು ಮತ್ತು ಮೋಕ್ಷ ಅಕ್ಕೈತೋ ಇಲ್ಲ ನೋಡವ್ರಲ್ಲ, ಇದು ವಿಕಲ್ಪಕ್ಕೆ ಕಾರಣ ಆಗುತ್ತೆ. ಮೋಕ್ಷದ ವಿಕಲ್ಪನೂ ಬೇಕಾಗಿಲ್ಲ ಮೋಕ್ಷ ಪ್ರಾಪ್ತಿಗಾಗಿ. ಮೋಕ್ಷದ ವಿಕಲ್ಪವನ್ನು ಬಿಟ್ಟವರಿಗೇನೆ ಮೋಕ್ಷ ಆಗುತ್ತೆ. ಹಿಡಿದವರಿಗೇನಾಗ್ತದೆ? ಹಿಡಿದವರ ಮನಸ್ಸು ಚಂಚಲ ಇರ್ತದೆ. ಅವ್ರೇನ್ ಮಾಡ್ತಾರೆ, ಒಂದು ಉಪವಾಸ ಮಾಡ್ತಾರೆ, ಆಮೇಲೆ ಮೋಕ್ಷ ಎಷ್ಟು ಪ್ರಮಾಣದಲ್ಲಿ ಆಗೈತೆ ನೋಡ್ತಾರೆ. ಆ ಡೈರಿದೊಳಗೆ ನೋಟ್ ಮಾಡಿರ್ತಾರ ಅವ್ರು, ಇಷ್ಟು ಉಪವಾಸ ಅದು, ಸೋಮವಾರ ದಿವಸ ಇಷ್ಟ, ರವಿವಾರ ದಿವಸ ಇಷ್ಟ, ಆಮೇಲೆ ಈ ತರ ಮಾಡಿ 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 ಕೊನೆಯಲ್ಲಿ ಜೀವನದ ಅಂತ್ಯ ಸಮಯದಲ್ಲಿ ಎಷ್ಟು ಉಪವಾಸಗಳು ಅನ್ನೋ ಒಂದು ಲಿಸ್ಟ್ ಮಾಡಿರ್ತಾರೆ. ಲಿಸ್ಟ್ ಮಾಡಿ ಇಟ್ಟು ಕೊನೆಯಲ್ಲಿ ಭಗವಂತರು ಹೇಳ್ತಾರೆ, ಭಗವಂತ ಇಷ್ಟು ಉಪವಾಸವನ್ನು ಮಾಡಿದ್ದೇನೆ, ಮೋಕ್ಷ ಸಿಗಬೇಕು ನೋಡು. ಆಮೇಲೆ ಮೋಕ್ಷ ಸಿಗಬೇಕು 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 ಅನ್ನುವಂಥದ್ದೇನು ವಿಕಲ್ಪ ಇದೆಯಲ್ಲ, ಆ ವಿಕಲ್ಪ ಇಟ್ಟುಕೊಳ್ಳೋದು ಅವಶ್ಯಕ ಇದೆಯೇನು? ಇಲ್ಲ. ಆಮೇಲೆ ತಪಸ್ಸನ್ನು ಯಾವ ತರ ಮಾಡಬೇಕು? ಯಾವುದೇ ವಿಕಲ್ಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ತಪಸ್ಸಿನಿಂದ ಮೋಕ್ಷ ಸ್ವತಃ ತಾನಾಗಿಯೇ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿದೆಯಲ್ಲ. ಇದು ಗೊತ್ತಿಲ್ಲ ಅಂತಂದ್ರೆ ಮೋಕ್ಷದ ಆಶೆಯನ್ನು ಮಾಡಬೇಕು. ತಪಸ್ಸಿನ ಫಲ ಏನು? ಭೌತಿಕ ಸುಖ ಬೇಡ ಅಂತಂದಾಗ ತಪಸ್ಸಿನ ಫಲ ಏನು? ಮೋಕ್ಷ ಒಂದೇ ಉಳಿಯಿತು. ಆಮೇಲೆ ಮೋಕ್ಷ ಒಂದೇ ಉಳಿಯಿತಂದ ಮೇಲೆ ಮೋಕ್ಷದ ಅಪೇಕ್ಷೆಯನ್ನು ಮಾಡಬೇಕೇನು? ಮಾಡುವಂತ ಅವಶ್ಯಕತೆ ಇಲ್ಲ. ತಪಸ್ಸನ್ನು ಮಾಡ್ತಾ ಹೋಗಿ ಮೋಕ್ಷ ನಕ್ಕಿ ಸಿಗ್ತದೆ, ಗ್ಯಾರಂಟಿ ಸಿಗ್ತದೆ. ವಿಕಲ್ಪ ಯಾವುದಕ್ಕೆ ಬೇಕು? ವ್ಯರ್ಥದ ವಿಕಲ್ಪ ಬೇಕಾಗಿಲ್ಲ. ದಾರಿಯನ್ನು ನಡೀತಾ ಇರುವಾಗ ನೀವು ಎಲ್ಲಿ ಹೊಂಟಿದ್ದೀರಲ್ಲ, ಆ ಕಡೆನು ಹೋಗ್ತೀರಲ್ಲ. ಇಲ್ಲಿಂದ ಎದ್ರೆ 8:30 ಆಯ್ತು, 9 ಆಯ್ತು, ಪೂಜನೆ ಎಷ್ಟಕ್ಕೆ ಮುಗೀತದೆ ನಿಮ್ದು? 9:00 9ಕ್ಕೆ ಮುಗೀತದೆ ಅಲ್ಲ, 9 ಆಯ್ತು, 9 ಪೂಜಾ ಕಾರ್ಯಕ್ರಮ ಪೂರ್ಣ ಆಯ್ತು. ಆಮೇಲೆ ಕಾಲಿಗೇನು ಬುದ್ಧಿ ಹೇಳಬೇಕು? ಹೇ ಕಾಲು, ಮನೆ ಕಡೆಗೆ ಹೋಗೋದೈತಿ ನೋಡ, ಮನೆ ಕಡೆಗೆ ಹೋಗೋದಾ ಏನ? ಕಾಲಿಗೆ ಬುದ್ಧಿ ಅಂತ ಹೇಳ್ತೀರಿ? 9 ಗಂಟೆ ಆಯ್ತು ಅಂತಂದ್ರೆ ಕಾಲು ಯಾಕೂಡಿ ಹೋಗ್ತಾವ? ಮನೆಗೆ ಹೋಗ್ತಾವ ಇಲ್ಲ. ಹಂಗ ಉದಾಹರಣೆ ಕೊಡಲ್ದ ತಿಳಿಯಲ್ಲ ಅದು, ಅದಕ್ಕೆ ಉದಾಹರಣೆ ಒಂದು ಕೊಟ್ಟೆ ಹೇಳಬೇಕಾಗ್ತಿತ್ತಲ್ಲ. ಹಾಗೆ ನಾವು ತಪಸ್ಸನ್ನು ಮಾಡ್ತಾ ಇದ್ದೀವಿ, ನಮಗೆ ಭೌತಿಕ ಸುಖದ ಅಪೇಕ್ಷೆ ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಸುಖದ ಅಪೇಕ್ಷೆ ಇರಲೇಬೇಕು ಅನ್ನುವಂಥದ್ದೇನು ಸಿದ್ಧಾಂತ ಇದೆ, ನಿಯಮ ಇದೆ? ಆಸೆಯನ್ನು ಇಟ್ಟುಕೊಂಡೇ ತಪಸ್ಸನ್ನು ಮಾಡಬೇಕಂತಕ್ಕಂಥದ್ದೇನು ನಿಯಮ ಇದೆ? ಏನು ಇಲ್ಲ. ಮೋಕ್ಷ ಸುಖ ನನಗೆ ಬೇಕು ಅನ್ನತಕ್ಕಂಥ ಸಂಕಲ್ಪ ವ್ರತ ಮಾಡಿಕೊಳ್ತಕ್ಕಂಥ ನಿಯಮ ಇದೆಯೇನು? ನಿಯಮದಿಂದ ಮಾಡ್ಕೋಬೇಕೇನು? ಇಲ್ಲ, ಏನು ಮಾಡಬೇಕಾಗಿಲ್ಲ. ಕರ್ತವ್ಯವನ್ನು ಮಾಡಬೇಕು. ಯಾವ ಕರ್ತವ್ಯ? ಕರ್ಮ ನಿರ್ಜರೆ ಮಾಡಿಕೊಳ್ಳೋದಿದೆ. ಯಾವುದೂ ಆಸೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ. ನನಗೆ ಮೋಕ್ಷವೂ ಬೇಡ, ಸಂಸಾರ ಸುಖವೂ ಬೇಡ. ಮೋಕ್ಷವೂ ಬೇಡ ಅಂತಂದ್ರೆ ಮೋಕ್ಷದ ವಿಕಲ್ಪ, ಮೋಕ್ಷದ ಇಚ್ಛೆ ಅದು ನನಗೆ ಬೇಡ. ಇಚ್ಛೆ ಇಲ್ಲದೇನೆ ಮೋಕ್ಷಕ್ಕೆ ಹೋಗೋಣ, ಸಿಗಬಹುದು ಅಥವಾ ಇಲ್ಲ? ಸಿಗ್ತದೆ. ಭೌತಿಕ ಸುಖ ಬೇಡ ಅನ್ನೋದು ಇದು ಮುಖ್ಯ. ಯಾಕೆಂದ್ರೆ ಗುರಿಯಲ್ಲಿ ಅನ್ಯ ಸುಖ ಇರಬಾರದು, ಗುರಿಯಲ್ಲಿ ಆತ್ಮದ ಅಕಲ್ಯಾಣ ಇರಬಾರದು, ಆತ್ಮ ಕಲ್ಯಾಣ ಇರಬೇಕು. ಆಮೇಲೆ ಆತ್ಮ ಕಲ್ಯಾಣದ ಲಕ್ಷ್ಯ ಇದೆ ಅಂದ ಮೇಲೆ ಮೋಕ್ಷ ಸುಖ ಬೇಕು ಅನ್ನುವತಕ್ಕಂಥ ಲಕ್ಷ್ಯ ಬೇಕಾಗಿಲ್ಲ. ಒಂದು ಉಪವಾಸ ಮಾಡ್ರಿ, ಆದರೆ ಮನಸ್ಸಿನೊಳಗೆ ಏನಿಟ್ಕೋಬೇಡ್ರಿ, ಭೌತಿಕ ಸುಖದ ಆಸೆಯನ್ನು ಇಟ್ಕೊಳ್ಬೇಡಿ, ಇಟ್ಟು ಸಾಕು. ಉಳಿತೇನು? ಅದು ಮೋಕ್ಷದ ದಾರಿ ಒಂದೇ ಉಳಿತು. ಮೋಕ್ಷದ ಅಪೇಕ್ಷೆ ಇಟ್ಕೊಳ್ಬೇಕೇನು? ಇಟ್ಕೊಳ್ಬಾರದು. ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಏನ್ ಮಾಡೋದು? ಕಾರ್ಯವನ್ನು ಮಾಡ್ತಾ ಹೋಗೋದು. ಕರ್ತವ್ಯನು ಮನುಷ್ಯನ ವಿಶುದ್ಧಿಯನ್ನ, ಆತ್ಮಿಕ ವಿಶುದ್ಧಿಯನ್ನು ಬೆಳೆಸಿಕೊಳ್ತಾ ಹೋಗೋದು. ಹೇಗೆ ಮನಸ್ಸಿನ ಆತ್ಮಿಕ ವಿಶುದ್ಧಿ ಬೆಳೀತಾ ಹೋಗ್ತದೋ ಹಾಗೆ ಅಷ್ಟಷ್ಟು ಪ್ರಮಾಣದಲ್ಲಿ ಕರ್ಮ ಕಳಚಿ ಹೋಗ್ತಾ 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 ಆತ್ಮ ಪವಿತ್ರ ಆಗ್ತದೆ. ಕರ್ಮಗಳು ಕಳಚಿ ಹೋದ ನಂತರ ಉಳಿತೇನು? ಎಲ್ಲಾ ಕರ್ಮ ಕಳಚಿ ಹೋದು, ಏನು ಉಳಿತು? ಮೋಕ್ಷ ಉಳಿತಿಲ್ಲ. ಆಮೇಲೆ ಏನು ಅಪೇಕ್ಷೆ ಪಟ್ಟಿದ್ರೇನ? ಇಲ್ಲ. ಈ ಕರ್ಮಗಳು ಕಳಚಿ ಹೋಗಲಿಕ್ಕೆ ಏನು ಕಾರಣ ಆಯಿತು? ಅಪೇಕ್ಷೆಯನ್ನು ಬಿಟ್ಟು ಕೊಟ್ಟಿರುವುದೇ ಕಾರಣ ಆಯಿತು. ಅಪೇಕ್ಷೆಯನ್ನು ಬಿಟ್ಟು ಕೊಟ್ಟಿತ್ತು ಅಂತಂದ್ರೆ ಮನಸ್ಸು ಸ್ಥಿರ ಆಗ್ತದೆ. ಅಪೇಕ್ಷೆ ಬಂತು ಅಂತಂದ್ರೆ ಮನಸ್ಸು ಚಂಚಲ ಆಗುತ್ತೆ. ಯಾವುದೇ ವಿಷಯವನ್ನು ನಾವು ಟೆನ್ಷನ್ದಲ್ಲಿ ತಗೋತೇವೆ ಅಂತಂದ್ರೆ ಮನಸ್ಸಿನ ವಿಶುದ್ಧಿ ಕಡಿಮೆ ಆಗ್ತದೆ. ಟೆನ್ಷನ್ ಬಂತು ಅಂತಂದ್ರೆ ಮೋಕ್ಷಕ್ಕೆ ಹೋಗೋದಿದೆ, ಇನ್ನೂ ಮೋಕ್ಷ ಸಿಗಲಿಲ್ಲಲ್ಲ, ಹಿಂಗೆ ಟೆನ್ಷನ್ ಆಗ್ತದೆ. ಯಾವಾಗ ಆಗ್ತದೆ ಇದು? ಮೋಕ್ಷ ಬೇಕು, ಜಲ್ದಿ ಬೇಕು ಅಂತ ಕೂತ್ಕೊಂಡಿದ್ರೆ ಅಂತಂದ್ರೆ ಆಗ್ತದೆ. ಮೋಕ್ಷದ ಆಸೆ ಇಲ್ಲ ಅಂತಂದ್ರೆ ಮೋಕ್ಷ ಯಾವಾಗ ಸಿಗ್ತದೆ? ಸಿಗಲಿ, ಆದ್ರೆ ನಮಗೆ ಮೋಕ್ಷದ ಆಸೆನೂ ಬೇಡ. ಕರ್ತವ್ಯ ಮಾಡೋದು, ಆತ್ಮಿಕ ವಿಶುದ್ಧಿಯನ್ನು ಹೆಚ್ಚಿಸಿಕೊಳ್ತಾ ಹೋಗುವುದು. ಇದನ್ನ ಹೆಚ್ಚಿಸಿಕೊಳ್ತಾ ಹೋದ್ರಿ ಅಂತಂದ್ರೆ ನಿಶ್ಚಿತ ನಿಮಗೆ ಸ್ವತಃ ತಾನಾಗಿ ಅಲ್ಪ ಸಮಯದಲ್ಲಿ ಮೋಕ್ಷ ಸಿಗಲೇಬೇಕು. ಅಲ್ಪ ಸಮಯದಲ್ಲಿನೇ ಸಿಗಬೇಕು, ಸಿಕ್ಕೇ ಸಿಗ್ತದೆ. ಯಾಕೆ? ಟೆನ್ಷನ್ ಇಲ್ಲಾಗಿತ್ತು. ಬೇಕಂದವರು ಭಿಕಾರಿ ಆಗ್ತಾ ಹೋಗ್ತಾರೆ, ಬ್ಯಾಡಂದವರು ಜಲ್ದಿ ಸಾಹುಕಾರ ಆಗ್ತಾರೆ, ಬ್ಯಾಡ್ ಅಂದವರು ಸಾಹುಕಾರ ಜಲ್ದಿ ಆಗ್ತಾರೆ, ಬೇಕಂದವರು ಸ್ವಲ್ಪ ನಿಧಾನ ಆಗ್ತಾರೆ ಸಾಹುಕಾರ. ಮೋಕ್ಷ ಬೇಕು ಬೇಕು ಅಂತಕ್ಕಂಥವರು ನಿಧಾನವಾಗಿ ಆಗವರು ಸಾಹುಕಾರ. ಮೋಕ್ಷನೂ ಬೇಡ, ಇಂದ್ರಿಯ ಸುಖನೂ ಬೇಡ, ಸಂಸಾರ ಸುಖನೂ ಬೇಡ, ಮೋಕ್ಷ ಸುಖನೂ ಬೇಡ ಅಂತದೇನು ನಮ್ಗೆ ಆಶೆ ಇಲ್ಲ. ಆಶಾ ಮಾಡುವಂಥದ್ದು ನನಗೇನು ಅವಶ್ಯಕತೆ ಇಲ್ಲ, ಆಶಾ ಮಾಡುವುದೇ ಬೇಡ. ಇಂಥವ್ರಿಗೆ ಜಲ್ದಿ ಸಿಗ್ತದೆ ಮೋಕ್ಷ. ಯಶ ಮೋಕ್ಷೇಪಿ ನಾಕಾಂಕ್ಷ ಸ ಮೋಕ್ಷಂ ಅಧಿಗಚ್ಚತಿ. ಯಾರಿಗೆ ಮೋಕ್ಷದಲ್ಲಿಯೂ ಕೂಡ ಇಚ್ಛೆ ಇಲ್ಲವೋ ಅವರು ಶೀಘ್ರಾತಿಶೀಘ್ರ ಮುಕ್ತಿಯನ್ನು ಪಡಿತಾರೆ. ಪೂಜೆ ಆದ ನಂತರ ಇಲ್ಲಿಂದ ಮನೆ ತನಕ ಹೋಗುವಾಗ ಕಾಲಿಗೆ ಹೇಳ್ತಾ ಹೋಗೋದು, ಜಲ್ದಿ ನಡಿ ಜಲ್ದಿ ನಡಿ. ಆ ಜಲ್ದಿ ನಡಿ ಅಂತ ಅನ್ನುವಾಗ ಮತ್ತೆ ಲೇಟ್ ಆಗ್ತದೆ. ಯಾಕೆ? ಟೆನ್ಷನ್ ಇದೆಯಲ್ಲ. ಮತ್ತೆ ಸಹಜವಾಗಿ ಹೋಗ್ತಾ ಇದ್ದೀರಿ ಅಂತಂದ್ರೆ ನೇರವಾಗಿ ಹೋಗಿ ಮುಟ್ತೀರಿ. ಮತ್ತೆ ಅದು ನಡಿ ಇದು ನಡಿ ವಿಕಲ್ಪ ತಗೊಂಡು ನಡೀತಾ ಇದ್ದೀರಿ ಅಂದ್ರೆ ವಿಕಲ್ಪ ಒಂದು ಭಾರ ಆಗ್ತದೆ, ಪರಿಗ್ರಹ ಆಗ್ತದೆ. ಆ ಪರಿಗ್ರಹ ಇಟ್ಟುಕೊಂಡು ಹೋಗೋದು ಕಷ್ಟ ಆಗ್ತದೆ. ಮನಸ್ಸಿನ ಪರಿಗ್ರಹ ಯಾವುದು ಅಂತಂದ್ರೆ ಆಸೆ. ಆಸೆ ಮನಸ್ಸಿನ ಪರಿಗ್ರಹ, ಅದು ಆತ್ಮನಿಗೆ ಭಾರ. ಈ ಭಾರವನ್ನು ಹೊದ್ದುಕೊಂಡು ಹೋಗೋದು ಬಹಳ ಕಷ್ಟ ಇದೆ. ಅದಕ್ಕೆ ನಿಮ್ಮ ಶಕ್ತಿ ತಪಭಾವನೆ ನಿರ್ವಿಘ್ನತೆಯಿಂದ ಸಮಸ್ತ ಆಶೆಗಳಿಂದ ರಹಿತವಾಗಿ ಆತ್ಮಕಲ್ಯಾಣಕ್ಕೆ ಕಾರಣವಾಗಲಿ. ಕರ್ಮಗಳ ನಿರ್ಜರೆ ಅತಿ ಫಾಸ್ಟ್ ಆಗಿ ಅತಿ ಶೀಘ್ರತೆಯಿಂದ ಕರ್ಮಗಳ ನಿರ್ಜರೆ ಆಗಲಿ ಮತ್ತು ಅದರಿಂದ ನಿಜವಾದ ಗುರಿ ನಿಮಗೆ ಪ್ರಾಪ್ತವಾಗಲಿ. ನಿಮಗೆ ಶುದ್ಧ ಪರಮಿಷ್ಠೆಗಳಾಗತಕ್ಕಂಥ ಭಾಗ್ಯ ಜಲ್ದಿ ಬರಲಿ ಅಂತ ಇವತ್ತಿನ ಭಾವನೆಯನ್ನು ನಾವು ಈ ಥರ ಮಾಡ್ತೀವಿ. ಈ ಭಾವನೆಯನ್ನು ನಾವು ಮಾಡ್ತೀವಿ. ನೀವು ತಪದ ಭಾವನೆಯನ್ನು ಮಾಡ್ರಿ, ನಾವು ಈ ಭಾವನೆಯನ್ನು ಮಾಡ್ತೀವಿ ಇವತ್ತು ನಿಮಗಾಗಿ. 8:30 ಆಯಿತು.